ಎಷ್ಟೊತ್ತು ಹೇಳ್ಬೋದಂತೆ, ಎಷ್ಟು ಟೈಮ್ ಕೊಟ್ಟಿದ್ದಾರೆ? ಒನ್ ಅವರ್ ಕೊಟ್ಟಿದ್ದೆ. ಅವ್ರಿಗೆ ಅವ್ರಿಗೇನು ತೊಂದರೆ ಇಲ್ಲ, ಮಾಡ್ತದೆ. ಹಾಂ ಸರಿ. ಕೇಳಿಸುತ್ತಾ ಒಂದ್ ಕಡೆ ಚೆಕ್ ಮಾಡ್ಕೊಂಡ್ಬರ್ಬೇಕು, ಎಲ್ಲರಿಗೂ ಎಲ್ಲರೂ ಸರಿಯಾಗಿ ಕೇಳಿಸುತ್ತಾ ಯಾಕೋ ಬರುತ್ತೆ ಕೇಳಬೇಕು. ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ನಮಃ. ಲಸಂದ ತೀರ್ಥ ಯದ್ವಚಶ್ಚದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾರಿಷ್ಟಹರಾಯ ಪುರವೈರಿಣಿ ಭವಾಯ ಭವತೇ ಭೂಯಾತ್ ಶಿವಾಯ ಸರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಪುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಸೆ ಗುರೂನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯಯೋತ್ಸವ ಮಾಮತಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಯತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾನ್ ವಂದೇ ನಿರಂತರ. ಸ ಪದ್ಮನಾಭ ತೀರ್ಥಾರ್ಕ ಗೋಗುಣಸ್ತು ದೃಶೇ ಮಮ ನತತ್ವ ಮಾರ್ಗೇ ಗಮನಂ ವಿನಾ ಯದುಪಜೀವನಂ. ಪ್ರಣಮ್ಯ ಚರಣದ್ವಂದ್ವಂ ಗುರೂಣಾಂ ತತ್ಕೃಪಾಬಲಾತ್ ವ್ಯಾಕರಿಷ್ಯೇ ಯಥಾಬೋಧಂ ಗೀತಾ ತಾತ್ಪರ್ಯ ನಿರ್ಣಯ. ಪರಮ ಪವಿತ್ರವಾದಂತಹ ಭಗವದ್ಗೀತೆ ವಿಶ್ವಮಾನ್ಯವಾಗಿರ್ತಕ್ಕಂಥ ಮಹೋನ್ನತವಾದ ಕೃತಿ. ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾಭ್ಯನುಸೃತ. ಪದ್ಮನಾಭನಾದ ಭಗವಂತನ ಮುಖ ಪದ್ಮದಿಂದ ಬಂದಂಥ ಕೃತಿ ಎಂದರೆ ಭಗವಂತನ ಬಗ್ಗೆ ಭಗವಂತನೇ ಹೇಳಿದ ಮಾತು. ಅದಕ್ಕೆ ಭಗವತ್ಪಾದರ ಭಾಷ್ಯ ಮತ್ತು ತಾತ್ಪರ್ಯಗಳು ಎಲ್ಲ ಶಾಸ್ತ್ರಗಳು ಶ್ರೀಮದ್ ಆಚಾರ್ಯರು ಉಳಿದವರೆಲ್ಲ ಭಗವದ್ಗೀತೆಗೆ ಅರ್ಥ ಬರಲಿ ಹೊರಟಾಗ ನೇರ ಅರ್ಥ ಬರಲಿಕ್ಕೆ ಶುರು ಮಾಡ್ತಾರೆ. ಆದರೆ ಆಚಾರ್ಯರು ಗ್ರಂಥ ಬರೆದವರು ಯಾರು, ಗ್ರಂಥದ ಮಹತ್ವ ಏನು, ಎಲ್ಲ ವಕ್ತೃ ಶ್ರೋತೃ ಪ್ರಸಕ್ತಿನಾಂ ವ್ಯದಾಪ್ತಿರನುಕೂಲತ ವಕ್ರಾನುಕೂಲ್ಯ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯಗಳನ್ನು ತಿಳಿಸಿ ಅದರ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತಾರೆ. ಆಮೇಲೆ ಅನುಬಂಧ ಚತುಷ್ಟಯಗಳನ್ನು ಹೇಳ್ತಾರೆ, ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ಅದೆಲ್ಲ ಹೇಳಿದ ಮೇಲೆ ಗ್ರಂಥದ ಉಪಾಧೇಯತ್ವ ಸಿದ್ಧವಾದ ಮೇಲೆ ಅದು ವ್ಯಾಖ್ಯಾಯವಾಗ್ತದೆ. ಉಳಿದವರೆಲ್ಲ ಯಾಂತ್ರಿಕವಾದ ಭಾಷ್ಯವಾದರೆ ಆಚಾರ್ಯರು ಶಾಸ್ತ್ರೋಕ್ತವಾದ ಭಾಷ್ಯ ಅಂತ ಅದಕ್ಕೆ ಅವರೇ ಹೇಳ್ತಾರೆ ಗೀತಾರ್ಥಂ ವಕ್ಷ್ಯಾಮಿಲೇಶತಃ. ಉಳಿದವರೆಲ್ಲ ಗೀತಾರ್ಥ ಹೇಳಲಿಲ್ಲ, ಗೀತಾರ್ಥ ಅಂತೇಳಿ ತಮ್ಮದೇ ಅರ್ಥವನ್ನು ಗೀತೆಯಲ್ಲಿ ಹೇಳಿದರೆ ಹೊರತು ಗೀತಾರ್ಥ ಅಲ್ಲ ಅದು. ಆಚಾರ್ಯರು ಗೀತಾರ್ಥವನ್ನೇ ಹೇಳ್ತಾ ಇದ್ದಾರೆ, ಇದು ಅದರ ವಿಶೇಷಾಂಶ. ಗೀತಾ ಭಾಷ್ಯ ಅದಕ್ಕೆ ಪೂರಕ ಗ್ರಂಥ ಗೀತಾ ತಾತ್ಪರ್ಯ ನಿರ್ಣಯ. ವಿಶೇಷ ಅಂದರೆ ಆಚಾರ್ಯರಲ್ಲಿ ಹೇಳಿದರು ವಕ್ಷ್ಯಾಮಿಲೇಶತಃ ಅಂತ ಹೇಳಿದರು. ಮಧ್ವವಿಜ ಓದೋರಿಗೆ ಗೊತ್ತಿರ್ತದೆ, ಮೊದಲು ಶಕ್ತಿತಃ ಇತ್ತು ಅದರ ಲೇಶತಃ ಅಂತ ಹೇಳಿದ್ರು ಎಲ್ಲ ಅರ್ಥ ಆಗ್ತದೆ. ನಾವು ಸ್ವಲ್ಪ ಹೇಳ್ತೇವೆ ಅಂತ ಅರ್ಥ, ಸ್ವಲ್ಪ ಹೇಳ್ತೇವೆ ಅಂತ ಹೇಳಿದರು. ಆದರೆ ಸ್ವಲ್ಪ ಹೇಳ್ತೇವೆ ಅಂತ ಗೊತ್ತಾಗೋದು ಯಾವಾಗ, ಇನ್ನೂ ಹೆಚ್ಚು ಒಂದು ಕಡೆ ಹೇಳಿದಾಗ ಸ್ವಲ್ಪ ಹೇಳಿದೆ ಅಂತ ಗೊತ್ತಾಗ್ತದೆ. ಆಚಾರ್ಯರು ವೇದವ್ಯಾಸದೇವರ ಮಾತನ್ನ ಪೂರ್ಣ ಅರ್ಥ ಮಾಡಿಕೊಂಡ್ರು. ಇಲ್ಲಿ ಸ್ವಲ್ಪ ಹೇಳ್ತೇವೆ ಅಂತ ಹೇಳ್ರಿ ಅಂದರು, ಜಾಸ್ತಿ ಮುಂದೆ ಇನ್ನೊಂದು ಬರೀರಿ ಅಂತ ಸೂಚನೆ ಕೊಟ್ಟರು. ಮತ್ತೆ ಇಲ್ಲಿ ಸ್ವಲ್ಪ ಇನ್ನೊಂದು ಬರಿಬೇಕು ನೀವು ಅಂತ ಅರ್ಥ. ಅದಕ್ಕೆ ಗೀತಾ ತಾತ್ಪರ್ಯಕ್ಕೆ ಲಿಂಕ್ ಸಿಗ್ತದೆ ಅದರಿಂದ. ವೇದವ್ಯಾಸರ ಮಾತಿಗೆ ಎರಡು ಅರ್ಥ, ಶಕ್ತಿತಃ ಅಲ್ಲ ಲೇಷತಃ. ಲೇಷತಃ ಅಂದ್ರೆ ಶಕ್ತಿತ ಬರಿಬೇಕು, ಲೇಷತ ಅಂದ್ರೆ ಪ್ರೂವ್ ಮಾಡಬೇಕಷ್ಟೆ, ಅದು ಬಹಳ ಮುಖ್ಯ. ಇನ್ನೊಂದು ಬರದ ಪ್ರೂವ್ ಆಗ್ತದೆ. ಆದ್ದರಿಂದ ಗೀತಾ ತಾತ್ಪರ್ಯ ನಿರ್ಣಯವನ್ನು ಬರೀತಾ ಇದ್ದಾರೆ. ಅದು ಅದ್ಭುತವಾದ ಮತ್ತೊಂದು ಕೃತಿ. ಆಚಾರ್ಯರು ಬರೆದಿದ್ದೆಲ್ಲ ಅದ್ಭುತ, ಗೀತೆ ಅದ್ಭುತ, ಅದು ಬರೆದ ಭಾಷ್ಯನೂ ಅದ್ಭುತ, ಅದು ಟೀಕಾನೂ ಅದ್ಭುತ, ಟಿಪ್ಪಣಿಗಳು ಅದ್ಭುತ. ಈಗ ಅದ್ಭುತಗಳ ಸರಮಾಲೆ ಆಚಾರ್ಯರ ಸಿದ್ಧಾಂತದ್ದು. ಅವ್ರು ಹೇಳ್ತಾರೆ, ಸಮಸ್ತ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಉಚ್ಯತೆ. ಇದು ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಬದ್ಭೈ ವಿನಿಶ್ಚಿತಂ. ಭಗವದ್ಗೀತೆಯಲ್ಲಿ ಬ್ರಹ್ಮಸೂತ್ರಗಳ ರೆಫರೆನ್ಸ್ ಬರ್ತದೆ. ಬ್ರಹ್ಮಸೂತ್ರಾರ್ಥವೇ ಗೀತಾರ್ಥ, ಗೀತಾರ್ಥವೇ ಬ್ರಹ್ಮಸೂತ್ರಾರ್ಥ. ಹಾಗಿದ್ರೆ ಬ್ರಹ್ಮಸೂತ್ರಾರ್ಥ ಗೀತಾರ್ಥ ಹೇಗಾಯಿತು ಅಂದರೆ, ಸಮಸ್ತ ಗುಣ ಸಂಪೂರ್ಣ ಸಮನ್ವಯಾಧ್ಯಾಯ, ಸರ್ವದೋಷ ವಿವರ್ಜಿತಂ ಅವಿರೋಧ್ಯಾಧ್ಯಾಯ. ಆಮೇಲೆ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಉಚ್ಯತೆ ಅಂತ ಹೇಳಿದ್ರಿಂದ, ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ, ನಮಸ್ಕಾರ ಅನ್ನೋದು ಸಾಧನೆ, ಸಾಧನಾಧ್ಯಾಯ. ಅದರ ಫಲ ಏನು ಅಂತ ಕೇಳಿದರೆ, ಗೀತಾ ತಾತ್ಪರ್ಯ ಅಂಬದೇನು, ಮೋಕ್ಷ ಪರಾಂ ಶಾಂತಿಂ ಅವಾಪ್ಸ್ಯಸಿ ಅಂತ ಹೇಳಿದ್ದನ್ನು ಮೋಕ್ಷವೇ ಫಲ. ಈಗ ನಾಲ್ಕು ಅಧ್ಯಾಯಗಳ ಬ್ರಹ್ಮಸೂತ್ರದ ಅರ್ಥ ಭಗವದ್ಗೀತೆಯಲ್ಲಿ ಇದೆ ಅಂತ ಹೇಳೋದಕ್ಕೆ ತಾತ್ಪರ್ಯಕ್ಕೆ ಅದೇ ಶ್ಲೋಕವನ್ನೇ ಬರುತ್ತೆ. ಮುಂದೆ ಹೇಳ್ತಾರೆ, ಭಗವದ್ಗೀತೆಯನ್ನು ಒಟ್ಟು ಓದಿದ ಏನು, ಅದು ಮಹಿತಾರ್ಥ ಏನು, ತಾತ್ಪರ್ಯ ಏನು. ತಾತ್ಪರ್ಯ ಅದಕ್ಕೆ ನಿರ್ಣಯ ಎರಡಾಗಬೇಕು. ಆಚಾರ್ಯರು ಸಮ್ಮರಿ ಕೊಡ್ತಾರೆ, ಇಡೀ ಭಗವದ್ಗೀತೆಯನ್ನು ಒಂದೇ ಮಾತಿನಲ್ಲಿ ಸಮ್ಮರಿ ಮಾಡ್ತಾರೆ ಆಚಾರ್ಯರು. ಅವರ ಅತ್ಯದ್ಭುತವಾದ ಕೌಶಲ, ಸ್ವಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯಧರ್ಮ ತದಧೀನತ್ವಾತ್ ಸರ್ವಶ್ಯ ಇತಿ ಬೋಧಯಿತಿ ಭಗವಾನ್ ನಾರಾಯಣ. ಎಷ್ಟು ಸಿಂಪಲ್ ಅಂದರೆ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ. ಎಲ್ಲ ಜೀವನ ಒಟ್ಟು ಕಾನೂನಿನ ಸಾರಾಂಶ ಏನು, ಧರ್ಮದ ಒಂದು ಕಾನೂನಿಗೆ ಅರ್ಥ ಹೇಗಿರಬೇಕು, ಧರ್ಮಕ್ಕೊಂದು ಅರ್ಥ ಇದೆ. ಅತಿ ದೊಡ್ಡ ಧರ್ಮ ಯಾವುದು, ಸ್ವವಿಹಿತ ಭಗವದಾರಾಧನಮೇವ ಪರಮೋ ಧರ್ಮ. ಭಗವದ್ ಆರಾಧನೆಯೇ ದೊಡ್ಡ ಧರ್ಮ, ಧರ್ಮಗಳ ಧರ್ಮ ಭಗವದ್ ಆರಾಧನೆ. ಎಲ್ಲ ದೇವಪೂಜೆ ಮಾಡಿಕೊಡಿ ಅಂತ ಅರ್ಥ ಆಯಿತು. ಮತ್ತೆ ಹೇಗೆ ಮಾಡಬೇಕು ಅಂದರೆ, ಸ್ವವಿಹಿತ ವೃತ್ತಿಯ, ಸ್ವವಿಹಿತ ವೃತ್ತಿಯ, ವೃತ್ತಿ ಜೀವನ ಕ್ರಮ, ವಿಹಿತ ಪ್ರಿಸ್ಕ್ರೈಬ್, ಸ್ವ ತನಗೆ, ತನಗೆ ಶಾಸ್ತ್ರದಲ್ಲಿ ಏನು ಮಾಡಬೇಕು ಅಂತ ವಿಧಿಸಿದ್ದಾರೆ ಅದನ್ನು ಮಾಡೋದು ಆರಾಧನೆ ಹೊರತು ಏನೋ ಮಾಡಿದರೆ ಆರಾಧನೆಯಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಕಮಿಟ್ಮೆಂಟ್ ಬಂತಾರೆ. ಪ್ರತಿಯೊಬ್ಬರು ಕೂಡ, ಒಬ್ಬ ಮನುಷ್ಯ ಪ್ರಾಣಿ ಇದೆ ಅಂದರೆ ದೇವರ ಆರಾಧನೆ ಮಾಡಲಿಕ್ಕೆ ಅರ್ಹನಾಗಿದ್ದಾನೆ, ಯೋಗ್ಯನಾಗಿದ್ದರೆ ಪ್ರತಿಯೊಬ್ಬರು ಕೂಡ ಮಾಡಲು. ಸರ್ವೇ ವರ್ಣಾಶ್ರಮೈರ್ ವಿಷ್ಣು ಏಕಯೇ ವೇದ್ಯತೆ ಸದಾ. ಪ್ರತಿಯೊಂದು ವರ್ಣ ಪ್ರತಿಯೊಂದು ಆಶ್ರಮದ ಮುಖ್ಯ ಗುರಿ ಭಗವದ್ ಆರಾಧನೆ. ಅದು ವಿಹಿತ ವೃತ್ತಿ, ಸ್ವವಿಹಿತ ವೃತ್ತಿ ಆಗಬೇಕು. ಸ್ವಧರ್ಮ ಅಂದ್ರದೆ ಸ್ವಧರ್ಮೇ ನಿಧರಂ ಶ್ರೇಯ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸನುಷ್ಠಿತ. ಇದು ಮೊದಲೇ. ಇನ್ನೊಂದಿದೆ, ಸ್ವಹಿತ ವೃತ್ತಿ ಈ ಕಡೆ, ಭಗವದ್ ಆರಾಧನೆ ಆ ಕಡೆಗೆ. ಭಕ್ತಿಯ ಲಿಂಕ್ ಮಾಡೋದು ಭಕ್ತಿ. ಭಕ್ತಿ ಒಂದು ಇಲ್ಲದೆ ಹೋದರೆ ಸ್ವಹಿತ ವೃತ್ತಿಗೂ ಮುಖ್ಯ ಫಲ ಇಲ್ಲ, ಭಗವದ್ ಆರಾಧನೆಗೆ ಅರ್ಥನೂ ಇಲ್ಲ. ಅದು ಮಿಥ್ಯಾಚಾರ ಸಮುಚ್ಚತೆ, ಅದು ಹಿಪೋಕ್ರಸಿ ಆಗ್ತದೆ ಹೊರತು ಇದಲ್ಲ. ಭಕ್ತಿಯಿಂದ ದೇವರನ್ನು ತಿಳಿಬೇಕು, ಭಕ್ತಿಯಿಂದ ಕರ್ಮ ಮಾಡಬೇಕು, ನಿಷ್ಠೆಯಿಂದ ಕರ್ಮ ಮಾಡಬೇಕು. ಯಾರಿಗೆ ಕೊಡ್ತೇವೆ ಅನ್ನೋದ್ರ ಮೇಲೆ, ವಸ್ತುವನ್ನು ಹೇಗೆ ಕೊಡ್ತೇವೆ ಡಿಪೆಂಡ್ ಆಗುತ್ತೆ. ದೇವ್ರ ಪೂಜೆ ಹೂ ಕೊಡ್ತೇವೆ, ತರೋ ಕ್ರಮ ಬೇರೆ, ಕೊಡೋ ಕ್ರಮ ಬೇರೆ, ಇಡೋಕ್ ಎಲ್ಲ ಬದಲಾಗ್ತಾ ಹೋಗ್ತದೆ. ನಮಗೆ ಅಭಿನೀತಿ ಚೇಂಜ್ ಆಗ್ತದೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಾರಲ್ಲ ವೇರಿ ಆಗ್ತದೆ. ನಮಗೆ ಕೆಡದಾಗ ಅಡ್ಜಸ್ಟ್ ಮಾಡ್ಕೋಬೋದು, ಇನ್ನೊಬ್ಬರಿಗೆ ಅಂದ್ರೆ ಅವ್ರ ಮೆಚ್ಚಾಗಿ ಮಾಡಬೇಕು. ನಮಗೆ ನವಿಪ್ರಿಯ ಇನ್ನೊಬ್ಬರಿಗೆ ಇನ್ನೊಬ್ಬರು ಮೆಚ್ಚಾಗಿ ಮಾಡಬೇಕು ಅಂದ್ರೆ ಭಕ್ತಿಯಿಂದ ಮಾಡಬೇಕು. ಇಡೀ ಭಗವದ್ಗೀತೆಯ ಸಾರ ಅದು. ನಾಹಂ ವೇದ ನ ತಪಸ ನ ದಾನೇನ ನ ಚೇಜ್ಜಯ, ಪರಮಾತ್ಮ ಮುಂದೆ ಹೇಳ್ತಾನೆ, ನಾನು ಭಕ್ತೈವ ತುಷ್ಟಿ ವರ್ಧೇನಿ. ಅರ್ಜುನ ಭಕ್ತಿಯಿಂದ ಮಾತ್ರ ತುಷ್ಟನಾಗ್ತೇನೆ, ಬೇರೆ ಯಾವುದರಿಂದನೂ ಇಲ್ಲ. ಅಂದ್ರೆ ಭಕ್ತ್ಯಾ ಭಗವದ್ ಆರಾಧನೆ ಮಾಡಬೇಕು, ಸೌಹಿತ್ಯದ ವೃತ್ತಿ ಮಾಡಬೇಕು. ಇದು ಅವರಿವರಿಗೆ ಧರ್ಮ ಅಲ್ಲ, ಸರ್ವೇಶಾಮಪಿ, ಪ್ರತಿಯೊಬ್ಬರಿಗೂ, ಗಂಡಸರಿಗೂ ಹೆಂಗಸರಿಗೂ ಅಂತಿಲ್ಲ, ಬ್ರಾಹ್ಮಣರಿಗೆ ಬ್ರಾಹ್ಮಣೇತರರಿಗೆ ಅಂತಿಲ್ಲ, ಯತಿಗಳಿಗೆ ಬ್ರಹ್ಮಚಾರಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಧರ್ಮ ಅದು. ಇವತ್ತು ಕಾನೂನು ಪಾಲನೆ ಅವರಿವ್ರದ್ದಲ್ಲ, ಈ ಕಳ್ಳರು ಕಾನೂನು ಪಾಲನೆ ಮಾಡಬೇಕು. ನಿಮ್ಗೆ ಗೊತ್ತಾಯ್ತಾ, ಕಳ್ಳರಿಗೂ ರೂಲ್ಸ್ ಇದೆ, ಮತ್ತೆ ಜಡ್ಜ್ಗೂ ರೂಲ್ಸ್ ಇದೆ. ಶಿಕ್ಷೆ ಯಾರೋ ಕೊಡೋಗಿಲ್ಲ, ಬೇಸಿಸ್ ಮೇಲೆ ಕೊಡಬೇಕು. ಅಂದ್ರೆ ಶಿಕ್ಷೆಗೂ ಒಂದು ನಿಯಮ ಇದೆ, ವರಕ್ಕೂ ಒಂದು ನಿಯಮ ಇದೆ, ಪ್ರತಿಯೊಬ್ಬರಿಗೂ ಧರ್ಮ ಇದೆ. ಯಾಕೆ ತದಧೀನತ್ವ ಸರ್ವಸ್ಯ. ಇವತ್ತು ಯಾರಿಗೆ ಯಾರು ಅಧೀನರಾಗಿರ್ತಾರೆ, ಅಧೀನರಾದವರು ಸ್ವಾಮಿಯ ಮಾತನ್ನು ಕೇಳಬೇಕು. ವಿಷ್ಣುವಿನ ಮಾತನ್ನು ಎಲ್ಲರೂ ಯಾಕೆ ಕೇಳಬೇಕು, ಎಲ್ಲರೂ ಯಾಕೆ ಆರಾಧನೆ ಮಾಡಬೇಕು ಅಂದ್ರೆ ತದಧೀನತ್ವ ಸರ್ವಸ್ಯ, ಎಲ್ಲವೂ ಭಗವದ್ ಅಧೀನವಾದ್ದರಿಂದ ಅವರ ಮಾತನ್ನು ಕೇಳಬೇಕು, ಅವರ ಆರಾಧನೆ ಮಾಡಲೇಬೇಕು. ಭಗವದ್ಗೀತೆಯ ದೊಡ್ಡ ಸಂದೇಶ ಭಗವದ್ ಆರಾಧನೆ, ಸ್ವಹಿತ ವೃತ್ತಿ, ಭಕ್ತಿ. ಇದನ್ನು ಬಿಟ್ಟು ಯಾರಿಗೂ ಮೋಕ್ಷದ ಸಾಧ್ಯತೆಯೇ ಇಲ್ಲ. ಸ್ವಧರ್ಮ ಆಚರಣೆ ಮಾಡದೆ ಹೋದ್ರೆ ಶಿಕ್ಷಾರ್ಹ ಅಪರಾಧ ಅದು. ಆಗ ಅದಕ್ಕೆ ನರಕ ತಪಸ್ಸು ಎಲ್ಲ ಇದ್ದಿದೆ. ತಾಹನಂ ದುಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಶಿವಾಮಿ ಅಜಶ್ರ ಅಶುಭಂ ಆಸುರೀಶ್ವೇವ ಯೋನಿಷು ಅಂತ ಭಗವಂತ ಹೇಳ್ತಾನೆ. ಅದು ದ್ವೇಷಗಳ ಸಾಲಿಗೆ ಸೇರುತ್ತೆ. ಯಾರು ಕಾನೂನನ್ನು ಪಾಲನೆ ಮಾಡೋದಿಲ್ಲ, ಕಾನೂನು ದ್ವೇಷ ಮಾಡ್ತಾರೆ ಅಂತ ಅರ್ಥ, ಅವರಿಗೆ ಶಿಕ್ಷೆ ಇದೆ ಎಂಬುದನ್ನು ಭಗವಂತ ತಾನೇ ಹೇಳ್ತಾನೆ. ಇದು ಗೀತಾ ತಾತ್ಪರ್ಯ ಇದೆ, ಗೀತಾ ತಾತ್ಪರ್ಯ. ಅದನ್ನು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿದರೆ, ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ, ಎಷ್ಟು ಇಂಪಾರ್ಟೆಂಟ್. ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ, ಯಾವುದೇ ಧರ್ಮದ ಮುಖ್ಯ ಉದ್ದೇಶ ನಾರಾಯಣಲ್ಲೇ ಭಕ್ತಿ ಮಾಡೋದು. ಭಕ್ತಿ ಮಾಡಬೇಕಾದ್ರೆ ದ್ವೇಷಗಳಲ್ಲಿ ದ್ವೇಷ ಮಾಡಿದರೆ ಭಕ್ತಿ ಆಗೋದು. ಎಲ್ಲರೂ ಒಂದೇ ಅಂದರೆ ಭಕ್ತಿ ಅಲ್ಲ ಅದು. ಯಾರು ವಿರುದ್ಧ ಮಾತಾಡ್ತಾರೆ ಅವರನ್ನು ಶಿಕ್ಷಿಸಬೇಕು. ಸರ್ಕಾರಕ್ಕೆ ಅದಕ್ಕೋದ್ರೆ ನಿಮ್ಮ ಡಿಪಾರ್ಟ್ಮೆಂಟೇ ಇದೆ, ಪನಿಷ್ಮಾಡೋದಕ್ಕೆ ಪೀನಲ್ ಕೋಡೇ ಇದೆ. ಸರ್ಕಾರದಲ್ಲಿ ಭಕ್ತಿ ತೋರಿಸೋದಕ್ಕೆ ಹೇಗೆ ಕಾನೂನು ಪಾಲನೆ ಮಾಡಬೇಕು, ಮಾಡದೇ ಇದ್ರೆ ಅಪರಾಧನೂ, ಹಾಗೆ ಭಗವಂತನನ್ನು ಆರಾಧನೆ ಮಾಡದೇ ಇದ್ರೆ ಅದು ತಪ್ಪದು. ಭಗವಂತನನ್ನು ಆರಾಧನೆ ಮಾಡಿದವರೆಲ್ಲ ದ್ವೇಷಗಳು. ನಾರಾಯಣ ದ್ವಿಟ್ ತದರುಬಂಧಿ ನಿಗ್ರಹ, ನಾರಾಯಣ ದ್ವೇಷಗಳನ್ನು ನಿಗ್ರಹಿಸಬೇಕು. ಇದು ಒಂದು ಭಾಗ, ಅದು ಕೆಲವರಿಗೆ ಅರ್ಥ ಆಗ್ತದೆ. ನಾರಾಯಣ ಅಂದರೆ ಭಗವಂತ, ಭಗವಂತನ ದ್ವೇಷ, ಭಗವಂತನ ಭಕ್ತಿ ಮಾಡೋದು ಅಂದರೆ ಭಗವಂತನ ದ್ವೇಷಗಳನ್ನು ನಿಗ್ರಹಿಸಬೇಕು ಅಂತ ಅರ್ಥ. ದ್ವೇಷಗಳನ್ನಷ್ಟೇ ನಿಗ್ರಹಿಸಬೇಕು ಅಲ್ಲ, ತನ್ನ ಅನುಬಂಧಿ ನಿಗ್ರಹಂ, ಅವರ ಅನುಬಂಧಿಗಳನ್ನು ನಿಗ್ರಹಿಸಬೇಕು. ಅನುಬಂಧಿಗಳು ಅಂದ್ರೆ ಏನು? ಸಪೋರ್ಟರ್ಸ್ ಅಂತ. ಯಾರು ನಾರಾಯಣ ದ್ವೇಷಿಗಳು ಅವರು ಶಿಕ್ಷಾರ ಅಪರಾಧಿಗಳು, ನಾರಾಯಣ ದ್ವೇಷಿಗಳ ಸಂಪರ್ಕ ಮಾಡಿದವರು ಶಿಕ್ಷಾರ ಅಪರಾಧಿಗಳು. ಸಿಂಪಲ್ ಅದು, ಕಾನೂನಲ್ಲೂ ಸಿಂಪಲ್ಲು. ಅಯೋಗ್ಯನ ಸಹವಾಸ ಮಾಡಿದರೆ ಇವನು ಪನಿಷಬಲ್ ಆಗ್ತಾನೆ. ನಮ್ಮ ಸೈನ್ಸ್ ಪ್ರಕಾರ ಸಿಂಪಲ್ ಅದು, ಶಾಕ್ ಹೊಡೆಸ್ಕೊಂಡು ಅವನು ಮುಟ್ಟಿದ್ರೆ ಅವನು ಸಾಯ್ತಾನೆ. ವೆರಿ ಸಿಂಪಲ್. ಅದು ಅಪರಾಧ, ಆತ್ಮಘಾತಕವಾದ ಪದ್ಧತಿ, ಆದ್ದರಿಂದ ಶಿಕ್ಷಾರ ಅಪರಾಧವಾಗಿದೆ. ಅದಕ್ಕೆ ಇನ್ನೊಂದು ತಗೊಂಡ್ರೆ ನಾರಾಯಣ ದ್ವಿಟ್ ನಿಗ್ರಹ, ನಾರಾಯಣ ಭಕ್ತರಲ್ಲಿ ಭಕ್ತಿ ಮಾಡಬೇಕು, ತದನುಬಂಧಗಳಲ್ಲೂ ಭಕ್ತಿ ಮಾಡಬೇಕು. ನೆಕ್ಸ್ಟ್ ಪಾರ್ಟ್ ಅದು. ತುಂಬ ಅದಕ್ಕೆ ಇದು ಒಂದೇ ಗೊತ್ತು, ಪಾಸಿಟಿವ್ ಕಾರ್ ಗೊತ್ತಿರೋದಿಲ್ಲ. ನಾರಾಯಣಲ್ಲಿ ಭಕ್ತಿ ಮಾಡೋದು ಎಷ್ಟು ಕರ್ತವ್ಯನೋ, ನಾರಾಯಣನ ಭಕ್ತರಲ್ಲೂ ಭಕ್ತಿ ಮಾಡಬೇಕು. ಅದಕ್ಕೆ ಪೃಥ್ವಿ ಮಂಡಲ ಮಧ್ಯಸ್ಥಾಹ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ ನಮಸ್ಸೇ ಗುರುನ್ಮಮ. ಎರಡು ಬೇಕು, ಎರಡಕ್ಕೋಸ್ಕರವಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಭಗವದ್ಗೀತಾ ತಾತ್ಪರ್ಯ ಅದು. ಇಲ್ಲಿ ಪ್ರಸಂಗ ಏನು ಅಂದರೆ, ದುರ್ಯೋಧನಾದಿಗಳಿದ್ದಾರೆ, ಅವ್ರ ಜೊತೆ ಯುದ್ಧ ಮಾಡಬೇಕು, ಅದು ನಾರಾಯಣ ದ್ವಿಟ್ ನಿಗ್ರಹ. ಮತ್ತು ಭೀಷ್ಮ ದ್ರೋಣಾದಿಗಳನ್ನ ಯಾಕೆ ಯುದ್ಧ ಮಾಡಬೇಕು ಅಂದರೆ ಅನುಬಂಧಿ ನಿಗ್ರಹ. ಎರಡಕ್ಕೂ ಉತ್ತರ ಬಂತ. ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ, ಈ ಮಾತು ಸರಿಯಾಗಿ ಇಟ್ಕೊಂಡು ಬಿಟ್ರೆ ಜೀವನದಲ್ಲಿ ಒಂದೇ ಸೂತ್ರ, ಅದು ಒಂದೇ ಸೂತ್ರದಲ್ಲಿ ನಮ್ಮ ಜೀವನದ ಸಾರ ಸರ್ವಸ್ವವನ್ನು ಭಗವದ್ಗೀತೆ ಹೇಳಿದೆ ಅಂತ ಆಚಾರ್ಯರು ಸಮ್ಮರಿ ಕೊಡ್ತಾರೆ. ಇದು ನಿಜವಾದ ಅರ್ಥದಲ್ಲಿ ಅವರು ಮಾಡಿದ ಗೀತೆಯ ಒಟ್ಟು ಸಾರಾಂಶ, ಅತ್ಯದ್ಭುತವಾದ ಸಾರಾಂಶ. ಇದು ಸರಿಯಾಗಿ ತಿಳ್ಕೊಂಡವರಿಗೆ ಸಮಸ್ಯೆಗಳೇ ಬರೋದಿಲ್ಲ, ಜೀವನದಲ್ಲಿ ಕಷ್ಟಗಳು ಬರೋದಿಲ್ಲ, ಧರ್ಮಾನುಷ್ಠಾನದಲ್ಲೂ ಕಷ್ಟ ಬರೋದಿಲ್ಲ, ಪ್ರತಿ ಕ್ಷಣವೂ ಭಗವತ್ ಪೂಜೆಯಾಗಿ ಅನುಸಂಧಾನ ಮಾಡಕ್ ಬರುತ್ತೆ. ಭಗವಂತ ಹೇಳ್ತಾರೆ, ಯತಃ ಪ್ರವೃತ್ತಿರ್ ಭೂತಾನ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ಭಗವದ್ಗೀತೆಯದ ಮಾತಿದ್ ಅದರ ಸಮ್ಮರಿ ಇದು. ಗೀತಾ ತಾತ್ಪರ್ಯ ಮುಂದೆ ಹೇಳೋದೆಲ್ಲ ನಿರ್ಣಯ, ವಾಕ್ಯಗಳೆಲ್ಲ ಕೊಡ್ತಾರೆ ಆಚಾರ್ಯ ಒಂದಾದ್ಮೇಲೊಂದು. ಎಲ್ಲಿ ಸರ್ವಂತ ಹತ್ರ ಅತ್ರೈವ ಅವಗಮ್ಯತೆ, ಇಲ್ಲೇ ಇದೆ ನೋಡಿ ಅಂತ ಕೋಟ್ ಮಾಡ್ತಾರೆ. ಇಡೀ ಗೀತಾಸಾರವನ್ನು ಉಲ್ಲೇಖ ಮಾಡ್ತಾ ಭಗವದ್ಗೀತೆಯ ತಾತ್ಪರ್ಯವನ್ನು ಹೇಳಿ ಭಗವಂತನ ಮಾತನ್ನು ಕೇಳಬೇಕು. ತುಂಬಿದ ಸಭೆಯಲ್ಲಿ ಸ್ವಾಮಿಗಳು ಮಾತಾಡೋ ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ. ಅದಕ್ಕೆ ಸಭಾ ಅಧ್ಯಕ್ಷರು ಮಾತಾಡ್ತಾರೆ. ಇವತ್ತು ಲೋಕಾಧ್ಯಕ್ಷ ಭಗವಂತ, ಲೋಕಾಧ್ಯಕ್ಷ ವಿಷ್ಣು ಸಹಸ್ರ ಲೋಕಾಧ್ಯಕ್ಷ ಸುರಾಧ್ಯಕ್ಷ ಭಗವಂತ ಮಾತಾಡ್ತಾನೆ ಅಂದ್ರೆ ತಮಾಷೆ ಅಂದ್ರೆ ಕಾನೂನು ಮೀರೋರು ಕಾನೂನು ತಿಳ್ಕೋಬೇಕು ಫಸ್ಟು. ಕಾನೂನು ಉಲ್ಲಂಘನೆ ಮಾಡಬೇಕಾದ್ರೆ ಕಾನೂನು ಗೊತ್ತಿರಬೇಕಲ್ಲ. ಎಲ್ಲರೂ ಭಗವಂತನ ಮಾತನ್ನು ಕೇಳಲೇಬೇಕು. ಹೇಗೆ ಕೇಳಬೇಕು? ಕೇಳಬೇಕು ಅಂದ್ರೆ ಕೇಳಿ ನಡಿಬೇಕು ಅಂತ ಅರ್ಥ. ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಅದೆಲ್ಲ ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ. ಆದ್ರಿಂದ ಆಚಾರ್ಯರು ಗೀತಾ ಭಾಷೆಯಲ್ಲಿ ಹೇಳಿದ್ದನ್ನು ಹೇಗೆ ಲೇಷತ ಅಂತ ಪ್ರೂವ್ ಮಾಡ್ತಾ ವಿಶೇಷಾಂಶವನ್ನು ಹೇಳ್ತಾರೆ. ಒಂದು ಭಾಗ, ಏನು ಭಾಗ ಅದು? ಕರ್ಮಣ್ಯೇವಾಧಿಕಾರಸ್ತೆ ವಾ ಫಲೇಶು ಕದಾಚರ. ಇದಕ್ಕೆ ಭಗವದ್ಗೀತೆ ಸಕಲ ಶಾಸ್ತ್ರಗಳ ಸಾರ, ಅದರ ಸಾರ ಈ ಮಾತು ಕರ್ಮಣ್ಯೇವಾಧಿಕಾರಸ್ತೆ ವಾ ಫಲೇಶು ಕದಾಚರ. ಈ ಸಾರವನ್ನೇ ಅಪಾರ್ಥ ಮಾಡಿಕೊಂಡು ಬಿಟ್ಟಿದ್ದಾರೆ. ಕರ್ತವ್ಯ ಕರ್ಮ ಒಂದೇ ಮಾಡಬೇಕು, ಫಲ ಕೇಳಲೇಬಾರದು, ಎಲ್ಲ ಅರ್ಥ ಬರೆದು ಬಿಟ್ಟಿದ್ರು. ಎಲ್ಲರೂ ತಪ್ಪರ್ಥ ಬರೆದಿದ್ರು. ಕರ್ಮಾಚರಣೆ ಮಾಡೋದ್ರಲ್ಲಿ ಮಾಕದಿನಿಗೆ ಹಕ್ಕಿದೆ, ಫಲ ಕೇಳೋದ್ರಲ್ಲಲ್ಲ. ಜನಕ್ಕೆ ಸಿಟ್ಟು ಬಂತು ಅಂದ್ರೆ ಫಲ ಇಲ್ಲ ಕರ್ಮ ಮಾಡು ಅಂದ್ರೆ ಅದು ಎಕ್ಸ್ಪ್ಲಾಯಿಟೇಷನ್ ಅದಾಗಾಯ್ತು. ಸಂಬಳ ಕೊಡದೆ ಕೆಲಸ ಮಾಡು ಅಂದ್ರೆ ಮೋಸ ಮಾಡಿದಾಗಲಿಲ್ವಾ? ಅದು ಭಗವದ್ಗೀತೆ ಸರಿಯಲ್ಲ ಅಂತ ವಾದ ಶುರುವಾಯಿತು. ಭಗವದ್ಗೀತೆ ಎಂಬುದು ಕಾರ್ಮಿಕ ವಿರೋಧಿಯಾದ ಗ್ರಂಥ. ಒಂದು ಪುಸ್ತಕ ಬಂದಿದೆ ಆ ರೀತಿಯಾಗಿ, ಭಗವದ್ಗೀತೆ ಮತ್ತು ಮಾರ್ಕ್ಸ್ವಾದ ಅಂತ ಪುಸ್ತಕ. ಭಗವದ್ಗೀತೆ ಕಾರ್ಮಿಕ ವಿರೋಧಿಯಾದ ಗ್ರಂಥ. ಕೆಲಸ ಮಾಡ್ಕೊಂಡು ಸಂಬಳ ಕೊಡದೆ ಓಡಾಡಿಸ್ತಾರೆ ಅಂತ ಹೇಳುತ್ತೆ ಭಗವದ್ಗೀತೆ ಮಾಡು ಅಂತ ಹೇಳುತ್ತೆ ಅಂತ ಹೇಳ್ತಾರೆ. ಅರ್ಥ ಆಗಲಿ, ಆಚಾರ್ಯ ಹೇಳ್ತಾರೆ ತಪ್ಪರ್ಥ ಆಗ ಅರ್ಥ ಹೇಳಿಲ್ಲ ಭಗವಂತ. ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚಾರ. ಕರ್ತವ್ಯ ಕರ್ಮ ಅಧಿಕಾರ ಇದೆ, ಫಲ ಕೇಳೋದ್ರೊಳಗಿನ ಹಕ್ಕಿದೆ ಅಂತ ಹೇಳ್ತಾರೆ. ಫಲ ಕೇಳೋದ್ರೊಳಗೆ ಹಕ್ಕಿದೆ ಇಲ್ಲ ಅಂತ ಹೇಳ್ತಾರಲ್ಲ ಅಂದ್ರೆ ಅದಕ್ಕೆ ಫಲದಲ್ಲಲ್ಲ, ಅಮುಖ್ಯ ಫಲದಲ್ಲಿ ಅಧಿಕಾರ ಇಲ್ಲ. ಮುಖ್ಯ ಫಲನ ಕೇಳು, ಅಮುಖ್ಯ ಫಲಗಳನ್ನು ಕೇಳಬೇಡ. ಇದು ಕೊಟ್ಟ ಸಂದೇಶ. ಮುಖ್ಯ ಫಲಗಳನ್ನು ಕೇಳದೆ ಇರಬೇಡ, ಅಮುಖ್ಯ ಫಲವನ್ನು ಕೇಳಲೇಬೇಡ. ಆ ಅರ್ಥ ಯಾರಿಗೂ ಹೊಡಿಲೇ ಇಲ್ಲ. ಅದು ಭಗವದ್ಗೀತೆಯ ಮುಖ್ಯ ಅರ್ಥವನ್ನು ಆಚಾರ್ಯ ಹೇಳ್ತಾ ಫಲ ಭಾಷ್ಯದಲ್ಲಿ ಹೇಳಿದ್ದಾರೆ. ಫಲವನ್ನು, ಮುಖ್ಯ ಫಲವನ್ನು ಕೇಳು, ಅಮುಖ್ಯ ಫಲವನ್ನು ಏನು ಮಾಡಿದರೂ ಕೇಳಬೇಡ. ಸುಮ್ಮತರ್ಥ ಹೇಳಿದೆ, ಸಂಬಳ ಕೇಳು ಈ ಲಂಚ ಕೇಳಬೇಡ ಅಂತ ಅರ್ಥ. ಸಿಂಪಲ್ ಅಷ್ಟೇ, ಸಂಬಳ ಕೇಳು ಲಂಚ ಕೇಳಬೇಡ. ಯಾರು ಬೇಕಾದ್ರೆ ಅರ್ಥ ಮಾಡ್ಕೋತಾರೆ. ಈ ಅರ್ಥ ಹುಡುಗರು ಹೊಡಿಲೇ ಇಲ್ಲ, ಹೀಗಾಗಿ ಅಪಾರ್ಥ ಮಾಡಿಕೊಂಡ್ರು. ಮತ್ತೆ ಪುತ್ರ ಪೌತ್ರ ಆಯರಾಡೋಕೆ ಇದೆಲ್ಲ ಫಲ ಅಲ್ವಾ ಅಂತ ಕೇಳಿದ್ರೆ ಅಲ್ಲ. ಯಾಕೆ? ಅಮುಖ್ಯ ಫಲ. ಮುಖ್ಯ ಫಲ ಯಾವುದು? ಆಚಾರದಲ್ಲಿ ಬರೆದಿದ್ದಾರೆ, ಜ್ಞಾನಭಕ್ತಿಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಜ್ಞಾನ ಭಕ್ತಿ ವೈರಾಗ್ಯವನ್ನು ಪ್ರತಿ ಕರ್ಮಕ್ಕೂ ಕೇಳು. ಕೇಳುವಲ್ಲ, ಕೇಳಲೇಬೇಕು. ಕೇಳು, ಉಡುದನ್ನು ಕೇಳಬೇಡ. ಇದು ಅರ್ಥ. ಅಲ್ಲಿ ಹೇಳಿದ್ದಾರೆ ಅರ್ಥ. ಇಲ್ಲಿ ಹೊಸ ಅರ್ಥ ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ, ತೀರ ಹೊಸ ಅರ್ಥ. ಆಗ ಲೇಷತ ಪ್ರೂವ್ ಆಗ್ತದೆ. ಫಲವನ್ನ ಕೇಳು, ಮುಖ್ಯ ಫಲವನ್ನು ಕೇಳು, ಅಮುಖ್ಯ ಫಲವನ್ನು ಕೇಳಬೇಡ. ಮುಖ್ಯ ಫಲವನ್ನು ಕೇಳು, ನೀನೇ ತಗೋಬೇಡ. ಈ ಅರ್ಥ ಹೇಳ್ತಾರೆ. ಮುಖ್ಯ ಫಲವನ್ನು ಕೇಳು, ನೀನು ಕೈ ಹಾಕಿ ತಗೋಬೇಡ, ಕೇಳಿಸ್ಕೋ. ಅರ್ಥ ಆಯ್ತಾ? ಈಗ ಮುಖ್ಯ ಫಲ ಕೇಳಿದ್ರೆ ಒಡಗಿ ಊಟಕ್ಕೆ ಮೇಲೆ ತಾವು ಬಡಿಸೋ ಶುರು ಮಾಡಿಬಿಟ್ರೆ ಅದು ಹೋಟ್ಲಾಗತ್ತೆ, ಬಟ ಆಗೋದಿಲ್ಲ. ನೀವೇ ಬಡಿಸ್ ಕುತ್ಕೋಬೇಕು, ಬಡಿಸ್ತಾರೆ ಅಷ್ಟೇ ಹೊರತು ನೀವೇ ಬಡಿಸ್ಕೊಳ್ಳಾಗಿಲ್ಲ. ಬಡಿಸ್ಬೇಕಾದ್ರೆ ಕೈ ಹಾಕಿ ಕೂಡ ತಗೋಬಾರ್ದು, ಮತ್ತೆ ಎದುರಿಗಿದೆ ಅಂತ ಕೈ ಹಾಕಿ ತಗೋಬಾರ್ದು. ಅಷ್ಟು ಜನ ಕೆಂಜಲ್ ಆಗುತ್ತೆ, ಆಮೇಲೆ ತಗೊಳ್ಳಾಗಿಲ್ಲ. ಅರ್ಥ ಆಯ್ತಾ? ಸಂಬಳ ಕೇಳು, ನೀನು ಕೈ ಹಾಕಿ ತಗೋಬೇಡ. ಚೆಕ್ ಕೊಡು, ನೀನೇ ಕ್ಯಾಶ್ ಬಾಯ್ಸಿ ಕೈ ಹಾಕ್ಬೇಡ. ಅವ್ರು ಕೊಡ್ತಾರೆ ತಗೋ ಅಷ್ಟೇ ಹೊರತು, ಕೊಡದವ್ರೆ ಗಲಾಟೆ ಮಾಡು, ನೀನು ಕೈ ಹಾಕ್ಬೇಡ. ಎಷ್ಟು ಒಳ್ಳೆ ಅರ್ಥ. ಮಾ ಫಲೇಶು ಕದಾಚಾರ, ಓ ಫಲಪದ ಓ ಭಗವತ್ತೆ. ಬ್ರಹ್ಮಸೂತ್ರ ಕೋಟ್ ಮಾಡ್ತಾರೆ ಆಚಾರ್ಯರು. ಫಲ ಕೊಡೋ ಹಕ್ಕು ಭಗವಂತನದು, ವಿಟೋ ಪವರ್. ನಾವು ಕೇಳಬಹುದೇ ಹೊರತು ತಗೊಳ್ಳೋ ಸಾಧ್ಯತೆ ಇಲ್ಲ. ಎಷ್ಟು ಸಿಂಪಲ್ ಅದು. ರಿಕ್ಷಾದವ್ರು ಹಿಡಿದ ತಕ್ಷಣ ಜೇಬಿ ಕೈ ಹಾಕಿದ್ರೆ ಏನ್ ಮಾಡ್ಬೇಕು? ಆಮೇಲೆ ಏ ಜಾತಿ ತಗೊಳ್ಳೋದಿಲ್ಲ, ಬಿಟ್ಟು ಚಾರ್ಜ್ ಮಾತ್ರ ತಗೋತೇನೆ ಅಂದ್ರೆ ಕೈ ಹಾಕಿ ಹಾಕಿದ್ರೆ ಫಸ್ಟ್ ಅದೇ ತಪ್ಪು. ದುಡ್ಡು ತಗೊಳ ಕೈ ಹಾಕಿದ್ದ ದೊಡ್ಡ ಖಾಲಿ ಜೇಬಿ ಕೈ ಹಾಕಿದ್ರೆ ಅಪರಾಧನೇ. ದುಡ್ಡು ಇಲ್ಲದೆ ಹೋದ್ರೂ ಕೈ ಹಾಕೋ ಹಕ್ಕು ನಿನಗಿಲ್ಲ. ಇದೆಲ್ಲ ಫಾಲೋ ಮಾಡ್ತೇವೆ. ಗೀತೆಯಲ್ಲಿ ಇದೆ ಅಂತ ಹೇಳಿದವರು ಆಚಾರ್ಯರು, ಗೀತೆಯಲ್ಲಿ ಹೇಳಿದ್ದರೆ ಫಾಲೋ ಮಾಡ್ತಾ ಬಂದಿರೋದು ನಾವು. ತಮಾಷೆ ಅಂತ ಸರ್ಕಾರ ಫಾಲೋ ಮಾಡ್ತಿದೆ, ಲಂಚ ಕೇಳಬಾರ್ದು ಭಗವದ್ಗೀತೆ, ನೀವೇ ತಗೋಬಾರ್ದು ಭಗವದ್ಗೀತೆ, ಫಾಲೋ ಮಾಡೋದು ಭಗವದ್ಗೀತೆ, ಬೈಯೋದು ಭಗವದ್ಗೀತೆ. ನಮ್ಮಲ್ಲಿ ಇವತ್ತು ಉಳಿದರೆಲ್ಲ ಭಗವಂತ ಹೇಳಿದ ಧರ್ಮನೇ ಉಳ್ಕೊಂಡಿದೆ. ಸರ್ಕಾರಕ್ಕೆ ಆದರ್ಶ ಅದೇ. ಸರ್ಕಾರ ಅಂದ್ರೆ ದೇವರು ಅಂತಾರಲ್ಲ, ದೇವರು ಮಾತ್ರ ಸರ್ಕಾರಕ್ಕೆ ಆದರ್ಶ ಆಗಿರೋದು. ಬೈಯೋದಪ್ಪ ಅಷ್ಟೇ. ಇದು ಎಷ್ಟು ಅರ್ಥ ಗೊತ್ತಾಯ್ತು? ಅಥವಾ ಈ ಅರ್ಥ ಗೊತ್ತಾಗದೆ ಹೋಗಿದ್ರೆ ನಾವು ಫಲ ಕೇಳಬೇಕು ತಗೊಳ್ಬೇಕು ಅಂತ ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ. ಬ್ರಹ್ಮಸೂತ್ರ ಲಿಂಕ್ ಮಾಡ್ತಾರೆ, ಬ್ರಹ್ಮಸೂತ್ರ ಪದೈಶ್ಚೈವ. ಇಡೀ ಭಗವದ್ಗೀತೆಗೆ ಬ್ರಹ್ಮಸೂತ್ರ ಕನೆಕ್ಟ್ ಆಗಬೇಕು ಅಂತ ಹೇಳ್ತಾರೆ ರಾಯರು ಗೀತಾಭಿವೃತ್ತಿಯಲ್ಲಿ. ಪ್ರತಿಯೊಂದಕ್ಕೂ ಕೋಟ್ ಮಾಡ್ತಾರೆ ಬ್ರಹ್ಮಸೂತ್ರ. ಸೂತ್ರದಲ್ಲಿ ಹೀಗಿದೆ ಕಷ್ಟ ಕೋಟ್ ಮಾಡ್ತಾರೆ. ಇದು ಅವರು ವಿಶೇಷವಾದಂತಹ ಕಾಣಿಕೆ. ರಾಘವೇಂದ್ರ ಸ್ವಾಮಿಗಳು ಬರೆದಂತ ಗೀತಾಭಿವೃತ್ತಿ, ಪ್ರಭೇ ದೀಪಿಕಾ ಭಾವದೀಪ, ನ್ಯಾಯದೀಪಿಕಾ ಭಾವದೀಪ, ಈ ರೀತಿ ಹೊಸ ಅರ್ಥವನ್ನು ಕೊಡ್ತಕ್ಕಂಥ ಗ್ರಂಥಗಳು. ಒಂದು ಅರ್ಥ, ಒಂದು ದೃಷ್ಟಾಂತ ಗೊತ್ತಾಯ್ತಲ್ಲ ಈಗ. ಈ ರೀತಿ ಅರ್ಥ ಹೇಳ್ತಾ ಹೋಗ್ತಾರೆ ಆಚಾರ್ಯರು. ಒಂದು ಕಡೆ ಬರುತ್ತೆ ಕರ್ಮನ್ಯಾಸ ಮಾಡಬೇಕು, ಇದರ ಅರ್ಥ ಇದು. ಫಲ ಕೇಳಬಾರ್ದು ಅಂದ್ರೆ ಏನ್ ಮಾಡ, ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬೇಕು, ಕರ್ಮನ್ಯಾಸ ಮಾಡಬೇಕು. ಕರ್ಮನ್ಯಾಸ ಅಂದ್ರೆ ಏನು? ಮಯಿ ಕರ್ಮಾಣಿ ಸರ್ವಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ, ಭಗವಂತ ಹೇಳಿದ. ನನ್ನಲ್ಲಿ ಎಲ್ಲಾ ಕರ್ಮಗಳನ್ನು ನ್ಯಾಸ ಮಾಡಬೇಕು ಅಂತ ಹೇಳಿದ. ನ್ಯಾಸ ಮಾಡೋದು ಅಂದ್ರೆ ಏನು ಅಂತ ಪ್ರಶ್ನೆ ಆಚಾರ್ಯ ಬ್ರಹ್ಮತರ್ಕದ ವಾಕ್ಯ ಕೋಟ್ ಮಾಡ್ತಾರೆ. ಎಷ್ಟು ಪೂರ್ವ ವಾಕ್ಯ, ನಾಹಂ ಕರ್ತ ಹರಿ ಕರ್ತ ತತ್ ಪೂಜಾ ಕರ್ಮ ಚಾಖಿಲಂ ತಥಾಪಿ ಮಕೃತ ಪೂಜಾ ತತ್ ಪ್ರಸಾದೇನ ನಾನ್ಯಥಾ ತದ್ ಭಕ್ತಿ ತತ್ ಫಲಂ ಮಹ್ಯಂ ತತ್ ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋ ಮುಕ್ತಿ ಫಲಪ್ರದ ಇತಿ ಬ್ರಹ್ಮತರ್ಕೆ ಅಂತ ಉಲ್ಲೇಖ ಮಾಡ್ತಾರೆ. ಇದು ಎಷ್ಟು ಸಮ್ಮರಿ ಅಂದ್ರೆ ಇಡೀ ಅನುಸಂಧಾನ ಕ್ರಮ. ನಾಹಂ ಕರ್ತ ಹರಿಹಿ ಕರ್ತ, ಇದು ಎಸೆನ್ಸ್. ನಾನು ಕರ್ತೃವಲ್ಲ, ಹರಿಯೇ ಕರ್ತೃ. ಕರ್ತೃ ಅಂತ ಎಲ್ಲೆಲ್ಲಿ ಬರುತ್ತೋ ಆಚಾರ ಹೇಳ್ತಾರೆ ಸ್ವತಂತ್ರ ಕರ್ತ ಅಂತ ಅರ್ಥ. ನಾಹಂ ಸ್ವತಂತ್ರ ಕರ್ತ, ಇಂತ ಹರಿರೇವ ಸ್ವತಂತ್ರ ಕರ್ತ. ಈ ಅನುಸಂಧಾನ ಇರಲಿ, ಕರ್ತೃತ್ವ ಇರಬೇಕು, ಸ್ವಾತಂತ್ರ್ಯ ಇರಬಾರ್ದು. ಇದು ಭಾರಿ ಮುಖ್ಯವಾದ ಅಂಶ ಇದೆ. ಎಲ್ಲ ಪ್ರಶ್ನೆಗೆ ಉತ್ತರ ಇದೆ. ಎಲ್ಲೂ ಶಾಸ್ತ್ರ ಜೀವನ ಕರ್ತೃ ಅಲ್ಲ ಅಂತ ಹೇಳಿಲ್ಲ. ಓಂ ಕರ್ತ ಶಾಸ್ತ್ರಾರ್ಥವತ್ವ ಬ್ರಹ್ಮಸೂತ್ರ, ಜೀವೋಪಿ ಕರ್ತ ಭಾಷ್ಯ. ಜೀವರು ಕರ್ತೃತ್ವ ಇಲ್ಲ ಅಂತ ಶಾಸ್ತ್ರ ಹೇಳಲಿಲ್ಲ, ಸ್ವಾತಂತ್ರ್ಯ ಇಲ್ಲ ಅಂತ ಹೇಳ್ತಾರೆ. ಕೆಲವು ಅಪಾರ್ಥ ಮಾಡಿದ್ರು ಕರ್ತೃತ್ವ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರು, ಕೆಲವರು ಸ್ವಾತಂತ್ರ್ಯವನ್ನ ಇದೆ ಅಂತ ತಿಳ್ಕೊಂಡ್ಬಿಟ್ರು. ಎರಡೂ ತಪ್ಪು. ಸ್ವತಂತ್ರ ಕರ್ತೃತ್ವ ಜೀವನಿಗಿಲ್ಲ. ತುಂಬಾ ಸತ್ತು ಹೇಳಿದ್ದಾರೆ, ಕ್ಯಾಶಿಯರ್ ದುಡ್ಡು ಕೊಡ್ಬೇಕಾದ್ರೆ ನನ್ ದುಡ್ಡು ಕೊಟ್ಟೆ ಅಂತ ಅನ್ಕೊಳ್ಳೋದೇ ಇಲ್ಲ, ನಾನು ಕೊಟ್ಟೆ ಅಂತ ಅನ್ಕೊಳ್ಳೋದಿಲ್ಲ, ನಾನು ಅನ್ಕೊಳ್ಳೋದಿಲ್ಲ, ನನ್ನ ಅನ್ಕೊಳ್ಳೋದಿಲ್ಲ. ಅದಕ್ಕೆ ಅವನಿಗೆ ಚೂರ್ ಪೆನಾಲ್ಟಿ ಇಲ್ಲ. ನಾನು ಅನ್ಕೊಂಡ್ಬಿಟ್ರೆ ಅವನು ಒಳಗೆ ಹಾಕ್ತಾರೆ ತಕ್ಷಣ. ನಾನು ಅನ್ಕೊಂಡು ಯಾರು ಬಂದು ಅನೌನ್ಸ್ಮೆಂಟಾಗಿಲ್ಲ, ಇವತ್ತು ಲಕ್ಷ ರೂಪಾಯಿ ದಾರ ಮಾಡಿಬಿಟ್ಟೆ ಅಂತ ಬರೆದು ಎಟಿ ಜಿ ಕ್ಲೇಮ್ ಮಾಡಿದರೆ, ಇಲ್ಲಿ ಕೊಟ್ಟಿರೋ ದುಡ್ಡು ಕೊಡೋದು ಚೆಕ್ ಕೊಟ್ಟವರಿಗೆ ಎ ಟಿ ಜಿ ಅಪ್ಲೈ ಮಾಡೋದು. ನಿಮ್ಮ ದುಡ್ಡು ಕೊಟ್ಟಿದೆಯಾ ಅಂದ್ರೆ ನಿಮ್ಮ ದುಡ್ಡು ಅದು ಕೊಟ್ಟರೆ ಬ್ಯಾಂಕಿನ ದುಡ್ಡು ಕೊಡೋದಿಲ್ಲ ಅದಕ್ಕೆಲ್ಲ. ಸೊ ಬ್ಯಾಂಕಿನ ಕ್ಯಾಶಿಯರ್ ಹೇಗೆ ನನ್ನ ದುಡ್ಡಲ್ಲ ಅಂತ ದುಡ್ಡಿನ ಮಧ್ಯೆ ಇರ್ತಾನೋ, ನಾವು ಹಾಗಿರಬೇಕು. ದುಡ್ಡು ಅಲ್ಲ ಅಂತಾನೆ ದುಡ್ಡನ್ನು ಹ್ಯಾಕ್ ಕೊಡ್ತಾನೋ ಹಾಗೆ ಮಮಕಾರ ಬಿಟ್ಟು ಕೊಡಬೇಕು. ನಾನು ಕೊಡ್ತೇನೆ ಅನ್ಕೊಳ್ಳೋದು ದುಡ್ಡು ಕೊಟ್ಟಾಗ ನಾವು ನಾನು ಅಂತ ಬಿಟ್ಟು ಮಾಡಬೇಕು. ನಾಹಂ ಕರ್ತ ಹರಿ ಕರ್ತ, ಯಾರೂ ಕರ್ತ ಇಲ್ಲದೆ ಜಗತ್ತಾಗಿರೋದು. ಕರ್ತ ಒಬ್ಬರಿದ್ದಾರೆ ಆ ಸ್ವತಂತ್ರ ಕರ್ತ ಅಲ್ಲ. ಯಾರು ಸ್ವತಂತ್ರ ಕರ್ತ? ಹರಿಹಿ ಕರ್ತ, ಹರಿಯೇ ಭಗವಂತನಾದ ಶ್ರೀಹರಿಯೇ ಕರ್ತ. ಅಲ್ಲಿ ಬ್ಯಾಂಕ್ ಕೊಡ್ತು ಅಂತ ಹೇಳ್ತಾರಲ್ಲ, ಅಲ್ಲಿ ದೇವ್ರು ಕೊಟ್ಟ ಅಂತ ಹೇಳ್ಬೇಕಂತ. ಅಲ್ಲಿ ಬ್ಯಾಂಕ್ನಲ್ಲಿ ಇಡ್ತೇನೆ, ಬ್ಯಾಂಕ್ ಕೊಡ್ತು. ಇಡೋದು ಬ್ಯಾಂಕಲ್ಲಿ, ಕೊಡೋದು ಬ್ಯಾಂಕಲ್ಲಿ. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ, ಮದೇ ಅರ್ಥ. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ, ಏನು ಸಮಸ್ಯೆನೇ ಇಲ್ಲ ಜೀವನದೊಳಗೆ. ಪ್ರತಿಯೊಂದು ಕೆಲಸ ಕೂಡ ನಾವು ಯಾರು ಕೂಡ ಸ್ವತಂತ್ರರಲ್ಲ, ಆದ್ದರಿಂದ ನಾವು ಕೊಟ್ಟೆ ಅನ್ನೋ ಭಾವನೆ ಎಂದು ಅಂದ್ಕೋಬಾರ್ದು. ಬರೀ ಕೊಟ್ಟೆ ಅಲ್ಲ, ನಾಹಂಕರ್ತ ಶಬ್ದಕ್ಕೆ ಅನೇಕ ಅರ್ಥ ಮತ್ತೆ. ನಾಹಂ ಭೋಕ್ತ, ನಾಹಂ ವಕ್ತ, ನಾಹಂ ಶ್ರೋತ, ನಾಹಂ ಗಂತ, ಎಲ್ಲ ತಿಳ್ಕೊಬೇಕು. ಅದು ಬರೀ ಕರ್ತ ಅಲ್ಲ, ಎಲ್ಲ ನಾನು ನಮ್ಮ ನಾನು ಹೋಗುವವನಲ್ಲ, ನಡೆಯುವವನಲ್ಲ, ಮಾತಾಡುವವನಲ್ಲ, ಎಲ್ಲ ದೇವರು ಮಾಡಿಸ್ತಾನೆ. ಎಷ್ಟೊಂದು 13 ಸೇರಿಸ್ಕೋಬೇಕು ಅಂತ ಮುಂದೆ ಹೇಳ್ತಾರೆ. 13 ಸೇರಿಸ್ಕೋಬೇಕು ಅದಕ್ಕೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಸ್ತನ್ ಗಚ್ಚನ್ ಸ್ವಪನ್ ಶಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ನಪಿ. ಇಷ್ಟು ಕೂಡ ದೇವರು ಮಾಡಿಸ್ತಾರೆ, ನಾವು ಮಾಡೋದಿಲ್ಲ. ಎಷ್ಟು ಸಿಂಪಲ್ ಇದು. ಈ ರೀತಿ ಅರ್ಥ ಹೇಳಿದ ಆಚಾರ್ಯರೇ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನಿ. ಉಳಿದವರು ಅರ್ಥ ಮಾಡಿದ್ರು ಕರ್ಮ ಬಿಟ್ಟುಬಿಡು ಅಂದ್ರೆ ಕರ್ಮನೇ ಬಿಟ್ಟುಬಿಡು ಅಂತ ತಿಳ್ಕೊಂಡ್ಬಿಟ್ಟು. ಕರ್ಮ ಫಲ ಅಲ್ಲ, ಕರ್ಮನೇ ಬಿಟ್ಟುಬಿಡು ಅಂತ ಹೇಳಿದ್ರು. ಅದು ಇಂಪ್ರಾಕ್ಟಿಕಬಲ್ ಮೀನಿಂಗ್, ಮಾಡ್ಲಿಕ್ಕೆ ಬರೋದೇ ಇಲ್ಲ. ಕರ್ಮ ಬಿಡು ಅಂತ ಆಗಿದ್ರೆ ಪರಮಾತ್ಮ ಇಲ್ಲಿ ತರ್ತಿದ್ದೆ ಹಾಕ್ತಿದ್ದ ಫಸ್ಟ್. ಈಗ ಆಚಾರ್ಯರು ಬರೀತಾರೆ ಮತ್ತೆ ನಿರ್ಣಯದೊಳಗೆ ನಮಗೆ ಐದು ಜ್ಞಾನೇಂದ್ರಿಯ ಕೊಟ್ಟಿದ್ದಾನೆ, ಐದು ಕರ್ಮೇಂದ್ರಿಯ ಕೊಟ್ಟಿದ್ದಾನೆ, ಒಂದು ಮನಸ್ಸು ಕೊಟ್ಟಿದ್ದಾನೆ. ನಾ ಕರ್ಮ ಬಿಡಬೇಕು ಅಂತ ಆಗಿದ್ರೆ ಕರ್ಮೇಂದ್ರಿಯ ಕೊಡ್ತಾನೆ ಇರಲಿಲ್ಲ. ಕರ್ಮೇಂದ್ರಿಯ ಕೊಟ್ಟು ಬಿಡು ಅಂತ ಯಾಕೆ ಹೇಳ್ಬೇಕು? ಆಮೇಲೆ ಕರ್ಮೇಂದ್ರಿಯನ್ನ ಕೊಡ್ತಿರಲಿಲ್ಲ. ಇನ್ನು ಜ್ಞಾನ ಬೇಡ ಅಂತ ಆಗಿದ್ರೆ ಜ್ಞಾನೇಂದ್ರಿಯ ಕೊಡ್ತಿರಲಿಲ್ಲ. ಎರಡು ಬೇಡ ಅಂದ್ರೆ ಏನು ಪಶುಪಕ್ಷಿಗಳಾಗಿ ಬಿಡ್ತಾ ಇದ್ದ. ಮತ್ತೆ ಎರಡನ್ನು ಹೇಗೆ ಬೇಕಾದ್ರೂ ಮಾಡಿ ಅಂತಿದ್ದರೆ ಮನಸ್ಸು ಕೊಡ್ತಿರ್ಲಿಲ್ಲ. ಏನ್ ಬೇಕಾದ್ರೂ ನೋಡಿ ಏನ್ ಬೇಕಾದ್ರೂ ಮಾಡಿ ಮನಸ್ಸೇ ಕೊಡ್ತಿರ್ಲಿಲ್ಲ. ಮನಸ್ಸು ಕ್ಯಾಪ್ಟನ್, ಕಂಟ್ರೋಲ್ ಮಾಡುತ್ತದೆ. ಅದಕ್ಕೆ ಕೇಳಬೇಕಾದನ್ನು ಕೇಳಬೇಕು, ಕೇಳಬಾರದನ್ನು ಕೇಳಬಾರದು. ಡಿಸೈಡ್ ಮಾಡೋದು ಯಾರೋ ಮನಸ್ಸು ಡಿಸೈಡ್ ಮಾಡೋದು, ಮನಸ್ಸಿಗೆ ಗೈಡೆನ್ಸ್ ಕೊಡೋದು ಭಗವಂತ. ಈ ಮಾತು ಅರ್ಥ ಹೇಳಿಕೊಂಡ್ರೆ ದೇವರು ನಮ್ಮ ದೇಹ ಸೃಷ್ಟಿ ಮಾಡಿರೋದೇ ಕರ್ಮ ಮಾಡೋದಕ್ಕೆ. ತಿಳ್ಕೊಂಡು ಮಾಡೋದಕ್ಕೆ ಜ್ಞಾನೇಂದ್ರಿಯ, ಮಾಡಲಿಕ್ಕೆ ಕರ್ಮೇಂದ್ರಿಯ, ಜ್ಞಾನಕ್ಕೆ ಮನೋ ಅವಬೋಧನೆ ಮನಸ್ಸು ಕೊಟ್ಟಿದ್ದಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರ ಭಾಷ್ಯನೇ ಭಾಷ್ಯ, ಉಳಿದ ಭಾಷೆಗಳಿಗೆ ಯಾವುದು ಸೂಟೇ ಆಗೋದಿಲ್ಲ. ಯಾರು ಜ್ಞಾನ ಬೇಡ ಅಂತಾರೆ ಜ್ಞಾನೇಂದ್ರಿಯ ವ್ಯರ್ಥ, ಯಾರು ಕರ್ಮ ಬೇಡ ಅಂತಾರೆ ಕರ್ಮೇಂದ್ರಿಯ ವ್ಯರ್ಥ, ಯಾರು ವಿಚಾರ ಬೇಡ ಅಂತಾರೆ ಅವ್ರ ಮನಸ್ಸೇ ವ್ಯರ್ಥ. ಪ್ರಾಣಿಗಳಿದ್ದಾಗಿರ್ಬೇಕಾಗ್ತದೆ ಮನುಷ್ಯ. ಹೀಗೆ ನಮ್ಮ ಜೀವನದ ಅರ್ಥವನ್ನ ಸರಿಯಾಗಿ ತಿಳಿಸೋರು ಶ್ರೀಮದ್ ಆಚಾರ್ಯರು. ಮುಂದೆ ಹೇಳ್ತಾರೆ, ಈ ಅರ್ಥ ತಿಳ್ಕೊಂಡ ಮೇಲೆ ನಮಗೆ ಯಾವ ಸಮಸ್ಯೆ ಬರೋದಿಲ್ಲ, ಜೀವನದಲ್ಲಿ ಸಮಸ್ಯೆ ಬರೋದಿಲ್ಲ, ಶಾಸ್ತ್ರದ ಬಗ್ಗೆ ಗೊಂದಲನೇ ಬರೋದಿಲ್ಲ. ದೇವರು ಮಾಡಿಸ್ತಾನೆ ನಾವು ಮಾಡೋದಿಲ್ಲ, ನಾವು ಮಾಡ್ತೇವೆ ದೇವರು ಮಾಡಿಸೋದಿಲ್ಲ, ಸಮಸ್ಯೆನೇ ಇಲ್ಲ. ನೀವು ಮಾಡ್ತೀರಿ, ಆದರೆ ದೇವರು ಮಾಡಿಸಿದ ಹಾಗೆ ಮಾಡ್ತೀರಿ. ಸ್ವಂತ ಮಾಡಲಿಕ್ಕೆ ಬರೋದಿಲ್ಲ, ಹೇಳಿದ ಕೆಲಸ ಮಾಡೋದು ಬೇರೆ, ತನ್ನ ಕೆಲಸ ಮಾಡೋದು ಬೇರೆ. ಇದು ದಿ ಕರ್ಮಯೋಗದ ರಹಸ್ಯವನ್ನೇ ಆಚಾರ್ಯ ತಿಳಿಸ್ತಾರೆ. ಇದು ಗೀತಾ ತಾತ್ಪರ್ಯ. ಮತ್ತೆ ಈ ಕೊಟೇಶನ್ ಆಚಾರ ಅಲ್ಲಿ ಕೊಡದೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದು ಗೀತಾ ತಾತ್ಪರ್ಯ ಆಯ್ತು. ಈ ರೀತಿ ತುಂಬ ಬಿಡಿಸ್ತಾರೆ, ಅರ್ಥ ಭಾರಿ ದೊಡ್ಡದು. ಕೊನೆಯ ಒಂದು ಮಾತು ಹೇಳ್ತಾರೆ ಪರಮಾತ್ಮ, ಹೇಳ್ತಾರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ಶ್ಲೋಕ ತುಂಬ ಜನಕ್ಕೆ ಪ್ರಿಯ. ಯಾಕೆ ಗೊತ್ತಾ, ಸರ್ವಧರ್ಮಾನ್ ಬಿಡಬೇಕಲ್ಲ. ಅದಕ್ಕೆ ಗೀತೆಯಲ್ಲಿ ನಡ್ಕೊಂಡಿದ್ದು ಎಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ, ಸನ್ಯಾಸಿ ಬಿಡೋದು ಸರ್ವಧರ್ಮಾನ್ ಪರಿತ್ಯಜ್ಯ, ಪೂಜೆ ಬಿಡೋದು ಸರ್ವಧರ್ಮಾನ್ ಪರಿತ್ಯಜ್ಯ, ಕೋಟ್ ಮಾಡ್ತಾ ಹೋಗೋದು ಅಲ್ಲ. ಇಂಥದನ್ನ ಅವಾಯ್ಡ್ ಮಾಡ್ತಾರೆ, ಬೇರೆಯವರು ಅಪಾರ್ಥ ಬರೀತಾರೆ, ಆಚಾರ ಹೈಲೈಟ್ ಮಾಡ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಷ್ಟು ಒಳ್ಳೆ ಅರ್ಥ ಕೊಡ ಶ್ಲೋಕ, ಅದ ಕೆಟ್ಟ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಎಲ್ಲಾ ಧರ್ಮಗಳನ್ನು ಬಿಡು, ನನ್ನನ್ನು ಶರಣ ಹೊಂದೋ. ಒಂದು ಮಾತಿಗೆ ಎಲ್ಲಾ ಧರ್ಮ ಬಿಡು ಅಂತ ಅರ್ಥ ಆಗೋ ಸಾಧ್ಯತೆ ಯಾತಕ್ಕಿಲ್ಲ ಅಂದ್ರೆ, ನನ್ನನ್ನು ಶರಣ ಹೊಂದು ಅಂತ ಹೇಳ್ತಾನಲ್ಲ ಅದೊಂದು ಧರ್ಮ ಅಲ್ಲ, ಅದನ್ನ ಬಿಡೋದು ಕಂಟ್ರಡಿಕ್ಷನ್ ಬರ್ತಾ ಇತ್ತು, ಅರ್ಥ ಅಲ್ಲ ಅದು. ಅರ್ಥ ಆಯ್ತಾ? ಅಲ್ಲೇ ಸೋರಿಸ್ತಾರೆ. ಹಾಗೆ ಕಥಮನ್ಯಥಾ ಯುದ್ಧ ವಿಧಿ, ಯುದ್ಧ ಮಾಡೋದು ಯಾಕೆ ಹೇಳ್ತಾನೆ ಕೃಷ್ಣ ಅಂದಮೇಲೆ ಎಲ್ಲಾ ಧರ್ಮ ಬಿಡೋದು ಅರ್ಥ ಅದಲ್ಲ. ಎಲ್ಲಾ ಕೆಲಸ ಬಿಡು ಇದೊಂದು ಮಾಡು ಅಂದ್ರೆ, ಎಲ್ಲಾ ಕೆಲಸ ಬಿಡು ಅಂದ್ರೆ ಏನು, ಈ ಕೆಲಸಕ್ಕೆ ವಿರುದ್ಧವಾದ ಬೇರೆ ಎಲ್ಲಾ ಕೆಲಸ ಬಿಟ್ಟು ಬಿಡು ಅಷ್ಟೇ. ಅಂದ್ರೆ ಸರ್ವ ಅಧರ್ಮಾನ್ ಪರಿತ್ಯಜ್ಯ ಅವೈಷ್ಣವ ಧರ್ಮಾನ್ ಪರಿತ್ಯಜ್ಯ, ಎಟ್ ಸಿಂಪಲ್. ಎಲ್ಲಾ ವಿಧವಾದ ಅವೈಷ್ಣವ ಧರ್ಮಗಳನ್ನು ಬಿಟ್ಟು ನನ್ನ ಆರಾಧನೆ ಮಾಡು, ಸರಳವಾದ ಅರ್ಥ. ಇನ್ನೊಂದು ಅರ್ಥ ಹೇಳ್ತಾರೆ, ಎಲ್ಲಾ ಧರ್ಮ ಆಚರಣೆ ಮಾಡು, ಫಲಗಳು ನನ್ನನ್ನು ಒಪ್ಪಿಸಿ ಶರಣು ಬಂದು ಅಷ್ಟೆ, ಬೇರೆ ಅಲ್ಲ. ಫಲ ನೀನು ಹೋಗ್ಬೇಡ, ಒಪ್ಪಿಸಿಬಿಡ ಅಷ್ಟೆ. ಎಲ್ಲದನ್ನೂ ಬರೀ ಇಲ್ಲಿ ಒಪ್ಪಿಸೋಗು, ನೀವು ಮನೆಗೆ ಹೋಗ್ಬೇಡ. ಇದೇ ಅರ್ಥ ಹೇಳ್ತಾ ಇದ್ದಾರೆ. ಎರಡನೇದಾಯ್ತು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಏಕಂ ಅಂದ್ರೇನು, ಏಕಂ ಇತಿ ಶರಣಂ ವ್ರಜ, ಸ್ವತಂತ್ರ ಅಂತ ಶರಣ ಹೊಂದು. ಉಳಿದೆಲ್ಲ ಅಸ್ವತಂತ್ರ, ಒಬ್ಬನೇ ಸ್ವತಂತ್ರ ಅಂತ ತಿಳಿದು ಶರಣ ಹೊಂದು. ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ ರೀತಿ ತಿಳ್ಕೊಂಡು ಮಾಡಿದರೆ ನನಗೆ ಪಾಪನೇ ಬರೋದಿಲ್ಲ. ಪಾಪ ಬರದೇ ಇರಬೇಕಾದ್ರೆ ನಾನು ಪಾಪ ಬಂತು, ನನ್ನದು ಪಾಪ ಬಂತು, ನಾನಲ್ಲ ನನ್ನದಲ್ಲ, ಪಾಪದ ಹೆಸರೇ ಇಲ್ಲ. ಅದೇ ಕ್ಯಾಶಿಯರ್ ದೃಷ್ಟಾಂತ, ನಾನು ಕೊಟ್ಟಿಲ್ಲ. ಅವನು ಏನು ಬಂದರೆ ದೆಕಾಡು ತೋರಿಸ್ತು, ನಾನು ಕೊಟ್ಟಿಲ್ಲ. ಅವನ ಆನ್ಸರ್ ಮುಗಿದೋಯ್ತು ಕಥೆಯಲ್ಲಿ, ನನ್ನದು ಕೊಟ್ಟಿಲ್ಲ ಮತ್ತು ಮಾತೇ ಇಲ್ಲ. ನಾನು ಕೊಟ್ಟೆ ನನ್ನದು ಕೊಟ್ಟೆ ಅಂತಷ್ಟ ಅವನು ಸಮಸ್ಯೆ ಪ್ರಾರಂಭ ಆಗತ್ತ. ಅದೇ ನಾನು ನನ್ನದು ಎಂಬ ಜಡಮತಿ ಮಾನವನು ಮಾಡುವ ಏನೇನು ಕರ್ಮಗಳ ದಾನವರು ಸೆಳೆ ದೈವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ. ಎಷ್ಟೋ ಮೂರ್ವ ಮಾತದು, ಯಾವ ಕಾಲಕ್ಕೂ ಕೂಡ ನನ್ನದು ನಾನು ಅನ್ನೋ ಭಾವನೆ ಬರಬಾರ್ದು. ಒಟ್ಟು ಸಾಧನೆ ಏನು ಮಾಡಿದೆ ಅಂತಲ್ಲ, ಇದು ಬಂತ ಅಂಥೇಳಿ. ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ. ನಿರ್ಮಮ ನಿರಹಂಕಾರ, ಅಹಂಕಾರ ಮಮಕಾರ ಬಿಡದೆ ಹೋದ್ರೆ ಎಲ್ಲ ಸಾಧನೆ ಸೊನ್ನೆ. ಅವು ಬಿಟ್ಟರೆ ಎಲ್ಲ ಸಾಧನೆ ಸಾರ್ಥಕ. ಎಲ್ಲ ಸಾಧನೆ ಬಿಟ್ಟರೆ ಅದು ಬರೋದೇ ಇಲ್ಲ. ಅದಕ್ಕೆ ಅಹಂಕಾರ ಮಮಕಾರ ಹೋಗಲಿ ಅಂತ ಹೇಳಿ ಸಾಧನೆ ಮಾಡ್ಬೇಕು. ನಾವು ತಮ್ಮ ಆಶ್ಚರ್ಯ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ, ಅದೇ ಪದ್ಧತಿ ಆಗೋದು. ಅಹಂಕಾರ ಮಮಕಾರ ಜಾಸ್ತಿ ಮಾಡಿಕೊಂಡು ಸಾಧನೆ ಅಲ್ಲ, ಕಳ್ಕೋಬೇಕದು. ಇವತ್ತರ ದೊಡ್ಡ ಕೆಲಸ ಮಾಡಿದೆ ಅನ್ಕೊಂಡ್ಬಿಟ್ರೆ ಹೋಯ್ತು ಸಾಧನೆ. ದೊಡ್ಡ ಕೆಲಸ ಮಾಡಿಸಿದ ಅದು ಸಾಧನೆ, ಮಾಡಿದೆ ಅಲ್ಲ, ಮಾಡಿಸಿದ. ದೇವರು ಮಾಡಿಸಿದ ಸಾಧನೆ, ನಾನೇ ಮಾಡಿದೆ ಅದು ಸಣ್ಣ ಕೆಲಸ ಮಾಡಿ ಬಂದಾನ ಹೇಳಿಲ್ಲ. 10 ರೂಪಾಯಿ ತಗೊಂಡು ಸಸ್ಪೆಂಡ್ ಆಗ್ಬಹುದು, 1 ಕೋಟಿ ರೂಪಾಯಿ ಕೊಟ್ಟು ಫ್ರೀ ಅವನು, ಯಾಕೆ ಎಲ್ಲ ಅಕೌಂಟೆಂಟ್. ಹತ್ತು ರೂಪಾಯಿ ಜೇಬ್ಗೆ ಹಾಕೊಂಡಿದ್ದು, ಒಂದು ರೂಪಾಯಿ ಸಾಕುತ್ತೆ ಅಧ್ಯಕ್ಷ ಬರೋದಕ್ಕೆ. ಅದಕ್ಕೆ ಬಂಧನಕ್ಕೆ ಸಣ್ಣ ತಪ್ಪು ಸಾಕು, ಉದ್ಧಾರಕ್ಕೆ ಪೂರ್ಣ ಸಮರ್ಪಣೆ ಆಗಬೇಕು. ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ, ಸರ್ವ ಸಮರ್ಪಣೆ ಮಾಡಿ ನನ್ನನ್ನು ಶರಣು ಹೊಂದು. ಮಾಮೇಕಂ ಶರಣಂ ರಜ, ಅಲ್ಲಿ ಉತ್ತರ ಇದೆ. ಮಾಂ ಏಕಂ ಶರಣಂ ರಜ, ಅಲ್ಲಿ ಅರ್ಥ ಬರೀತಾರೆ. ಯಾರು ಪರಮಾತ್ಮ ಅಂದರೆ ಕಂ, ಕಂ ಕಂ ಅಂದರೆ ಏಕೋನೈಕಃ ಸವಹ ಕಃ ಕಿಂ ತತ್ತತ್ಪದ ಕಹಂ ಆನಂದಪೂರ್ಣಂ ಅಂತ ಅರ್ಥ. ಆನಂದಪೂರ್ಣ ನನ್ನನ್ನು ಶರಣು ಹೊಂದು ಅಂತ ಹೇಳಿದ್ರಿಂದ ನಾವು ಬರೋದೇ ಒಂದೇ ಒಂದೇ ಸದಾನಂದಂ. ದೇವರಿಗೆ ಒಪ್ಪಿಸ್ಬೇಕು ನಾವು ಎಂದು ತಮಾಷೆ ನೋಡಿ. ದುಃಖಿಗಳಿಗೆ ಕೊಡಬಾರದು ಯಾವಾಗ, ಹುರುಳು ಬಂದಿರುತ್ತೆ, ಸೂತ್ರ ಬಂದಿರುತ್ತೆ, ತಷ್ಟೇ ಇಸ್ಕೋಬಾರ್ದು ಅವನು, ದುಃಖದಲ್ಲಿ ಇಸ್ಕೋಬಾರ್ದು. ಸಮಾರಂಭದಲ್ಲಿ ಉಡುಗೊರೆ ಕೊಡ್ತಾರೆ, ಖುಷಿ ಕೊಡ್ತಾರೆ, ದುಃಖ ಕೊಟ್ಟರೆ ಗತಿ ಇರಬೇಕು ಈ ಮತ್ತೆ. ಅದಕ್ಕೆ ಪರಮಾತ್ಮ ಸದಾ ಆನಂದಪೂರ್ಣ, ಒಂದೇ ಒಂದೇ ಸದಾ ಆನಂದಂ. ದೇವರು ಯಾವಾಗಲೂ ಒಪ್ಪಿಸಿ ಬಿಡಿ ಆನಂದಪೂರ್ಣರಾದ್ದರಿಂದ. ಇದು ಅರ್ಥ ಮಾಡಿಕೊಂಡ್ರೆ ದುಃಖಿಗಳಿಗೆ ಕೊಡೋದಿಲ್ಲ, ಆನಂದಪೂರ್ಣರಿಗೆ ಅರ್ಪಿಸಿದರೆ ನಮಗೆ ಆನಂದ ಕೊಡ್ತಾರೆ. ಅದಕ್ಕೆ ಆನಂದಮಯೋ ಅಭ್ಯಾಸ, ಭಗವಂತನ ಸ್ಮರಣೆ ಮಾಡಿಕೊಂಡು ಕೊಡಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇನ್ನು ಮುಂದಿನ ಮಾತು, ಇಲ್ಲಿ ಶರಣು ಹೊಂದೋದು ಅಂದ್ರೆ ಏನು, ಶರಣು ಹೊಂದೋದ್ರೆ ಏನರ್ಥ? ಇದು ಅದು ಮಾಧುರ ಪದನೇ ಆಗಿಲ್ಲ, ಹಾಗಾಗಿಬಿಟ್ಟದೆ ಲಿಂಗಾಯತ್ರ ಪದ ಆಗಿಬಿಟ್ಟದೆ. ಶರಣ ಶರಣ ಅಂತ ಹೇಳಿ, ದಾಸ ಅಂದ್ರೆ ಮಾಧುರ, ಶರಣ ಅಂದ್ರೆ ವಚನ ಲಿಂಗಾಯತ್ರ ಅಂತ ಆಗಿಬಿಟ್ಟಿದೆ. ತಪ್ಪದು, ಎಲ್ಲ ಮಾಧುರ ಹೆಸರುಗಳೇ. ಶರಣ ಅನ್ನೋದು ಆಚಾರ ಉಪೇಕ್ಷಿತ ಪದ, ಪ್ರಚಲಿತ ಲಯಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ. ಶರಣ ಅನ್ನೋ ಶಾಸ್ತ್ರೀಯವಾದ ಪದ ಅದು. ಅದು ಟೆಕ್ನಿಕಲ್ ಮೀನಿಂಗ್ ಯಾರಿಗೂ ಗೊತ್ತಿಲ್ಲ. ಆಚಾರ್ಯ ಹೇಳ್ತಾರೆ ಎಷ್ಟು ಚೆನ್ನಾಗಿ ಬರೀತಾರೆ ಅಂದ್ರೆ, ಆಚಾರ್ಯ ಪದಕ್ಕೆ ಇಮ್ಮಿಡಿಯೇಟ್ ಅರ್ಥ ಅದು ಮಹಾವಿಷ್ಣು ಪುರಾಣಿ ಅಂತ ಕೊಟೇಶನ್ ಹೆಸರು. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಶಾತ್ರ ಸಮರ್ಪಣಂ ಅಖಂಡ ತ್ರಿವಿಧ ಪೂಜಾ ತದ್ರೈತ್ಯೈವ ಸ್ವಭಾವತಃ. ಇದು ಆಚಾರ್ಯ ಹೇಳಿದ ಮಾತು. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹ ವಿಧಿಸ್ಮೃತಿ ಶರಣಾಗತಿ ರೇಷಾ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ ಇತಿ ಮಹಾವಿಷ್ಣು ಪುರಾಣೇ ಅಂತ ಉಲ್ಲೇಖ ಮಾಡ್ತಾರೆ. ಈ ಕೊಟೇಶನ್ ಕೇಳಿದ ಮೇಲೆ ಜೀವನದ ಅರ್ಪಣೆದ ರಹಸ್ಯನೇ ಆಚಾರ ಹೇಳಿಬಿಡ್ತಾರೆ. ಸರ್ವೋತ್ತಮತ್ವ ವಿಜ್ಞಾನ ಪೂರ್ವಂ, ಹರಿ ಸರ್ವೋತ್ತಮ ಅಂತಕ್ಕಂಥ ಒಳ್ಳೆ ಜ್ಞಾನ ಇರಬೇಕು, ಇದು ನಂಬರ್ ಒನ್. ಆಮೇಲೆ ಸರ್ವಾಧಿಕ ಪ್ರೇಮಯುಕ್ತಂ, ಬೈಕೊಂಡು ದೇವರಿಗೆ ಕೊಡಬಾರದು, ಪ್ರೀತಿಯಿಂದ ಕೊಡಬೇಕು. ನಿರ್ವಾಯ ನಾವು ಟ್ಯಾಕ್ಸ್ ಕೊಟ್ಟ ಕೊಡಬಾರ್ದು, ಬೈಕೊಂಡು ಕೊಡ್ತೀವಲ್ಲ ಸ್ವಲ್ಪ ಕಡಿಮೆ ಮಾಡೋಕ್ಕಾಗತ್ತ ನೋಡಿ, ಆ ಥರ ಕೊಡಬಾರ್ದು. ಮ್ಯಾಕ್ಸಿಮಮ್ ಕೊಡಬೇಕು, ನೊಂದ್ಕೊಂಡು ಕೊಡದೆ ಹೋದರೂ ತಪ್ಪು, ಬೈಕೊಂಡು ಕೊಟ್ಟರು ತಪ್ಪು. ಬೈಕೊಂಡು ಕೊಟ್ಟರು ದೇವರು ಸ್ವೀಕಾರ ಮಾಡೋದಿಲ್ಲ, ಪ್ರೀತಿಯಿಂದ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಈ ಮಾತು ನೆನ್ಪಿಟ್ಕೊಂಡಿರ್ಬೇಕು. ಅದಕ್ಕೆ ಈ ಜೈಮಿನಿ ಭಾರತದಲ್ಲಿ ಒಂದು ಮಾತು ಹೇಳ್ತಾರೆ. ಜೈಮಿನಿ ಭಾರತದಲ್ಲಿ ಆ ಮಯೂರಧ್ವಜನ ಕಥೆ ಬರ್ತದೆ. ಆ ಕಥೆ ನಡೆದಿದ್ದಲ್ಲ, ತತ್ವ ಇದೆ ಅದರಲ್ಲಿ. ಮಯೂರಧ್ವಜ ತಾಮ್ರಧ್ವಜ, ಮಯೂರ ಅಪ್ಪ, ತಾಮ್ರಧ್ವಜ ಮಗ. ಬ್ರಾಹ್ಮಣ ವೇಷದಲ್ಲಿ ಭಗವಂತ ಬರ್ತಾನೆ ಅರ್ಜುನನ ಕರ್ಕೊಂಡು. ಯಜ್ಞದ ಕಾಲ, ಏನು ಬೇಕು ಅಂತ ಕೇಳ್ತಾನೆ. ಆಗ ಪರಮಾತ್ಮ ಕೇಳಿದ್ದು ಕೊಡ್ತೀಯ ಅಂತಾರೆ. ಓ ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಪರಮಾತ್ಮ ಹೇಳ್ತಾನೆ ನಿನ್ನ ದೇಹದ ಅರ್ಧ ಭಾಗ ಕೊಡಬೇಕು ಅಂತ ಕೇಳ್ತಾನೆ. ಇವತ್ತು ತುಳಸಿ ಕೊಡೋದ್ರೆ ದೇವ್ರ ಪೂಜೆ ಮಾಡೋದಿಲ್ಲ, ಅರ್ಧ ಭಾಗ ದೇವ್ರ ಕೃಷ್ಣ ಆಡ್ಕೊಂಡು ಯಾರು ಪೂಜನೆ ಮಾಡೋದಿಲ್ಲ, ದೇಹದ ಅರ್ಧ ಭಾಗ ಕೊಡಬೇಕು ನನಗೆ. ಅವನು ತಕ್ಷಣ ಕೊಡ್ತೀನಿ ಅಂತ ಹೇಳಿ ತಕ್ಷಣ ಕೊಡ್ತೀನಿ, ಸಿದ್ಧನಾಗಿಬಿಡ್ತಾರೆ. ಎಂಥ ತ್ಯಾಗದ ಕಥೆ ಅಂದರೆ ಪರಮಾಶ್ಚರ್ಯ. ಅದು ಹೇಗೆ ಕೊಡ್ಬೇಕು ಗೊತ್ತಾ, ನಿನ್ನ ಹೆಂಡತಿ ಮಕ್ಕಳ ದೇಹ ಕೊಯ್ಬೇಕು, ಯಾರೋ ಕೊಯ್ಬಾರ್ದು. ಹೆಂಡತಿ ಮಕ್ಕಳು ಕರಗಸದಿಂದ ಸರಿಯಾಗಿ ಕಟ್ ಮಾಡ್ಬೇಕು ತಲೆಯಿಂದ. ಎಂಥ ಶಿಕ್ಷೆ ಅದು, ಅವರೇಷ್ಟು ದುಃಖ ಕೊಡಬೇಕು, ಇವರೇ ಸಂಟ್ ಆಗಬೇಕು. ಕೊಯ್ಬೇಕು, ಕೊಡ್ತೀಯ ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಕೊಯ್ಯಕ್ಕೆ ಶುರು ಮಾಡ್ತಾರೆ, ಅವನ ಕಣ್ಣಲ್ಲಿ ನೀರು ಬರುತ್ತೆ ಪಾಪ. ದೇವ್ರು ಹೇಳ್ತಾರೆ ಕ್ಯಾನ್ಸಲ್, ನಂಗೆ ಬೇಕಾಗಿಲ್ಲ ಹೋಗಂದ್ಬಿಡ್ತಾರೆ, ನಿನ್ನ ದಾನ ನಂಗೆ ಬೇಕಾಗಿಲ್ಲ. ಅರ್ಧ ಕೊಯ್ದು ಬಿಟ್ಟಿದ್ದಾರೆ ಈ ಸಮಯದಲ್ಲಿ. ಅರ್ಧ ಕೊಯ್ದ್ರೆ ಹಣ್ಣು ಬೇಡ ಅಂದ್ರೆ ಸುಮ್ಮನೆ ಇರೋದಿಲ್ಲ, ಮಾಡೋಣ. ಕೊಯ್ಸ್ಬಿಟ್ಟಿದ್ಯಲ್ಲ ಜಗಳ ಮಾಡ್ತಾರೆ, ಅರ್ಧ ದೇಹ ಕಟ್ ಮಾಡಿಬಿಟ್ಟಿದ್ದಾರೆ, ಅಳ್ತಾ ಇದ್ದಾನು, ಬೇಕಾಗಿಲ್ಲ ಹೋಗ್ಬಂದ್ಬಿಡ್ತಾನೆ ಪರಮಾತ್ಮ. ಆ ಮಯೂರ ಧ್ವಜ ಉತ್ತರ ಕೊಡ್ತಾನೆ, ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ ಗೊತ್ತಾ. ಅದನ್ನ ಕೇಳಿದ್ರೆ ಭಕ್ತಿ ಕಾನ್ಸೆಪ್ಟ್ ಅರ್ಥ ಆಗ್ತದೆ. ಯಾಕೆ ಅಳುತ್ತೆ ಅಂತ ಕೇಳಿದ್ರೆ, ನಿನ್ನ ದೇಹ ಕೊಡಬೇಕಲ್ಲ ಅಂತ ಅಳ್ತಾ ಇಲ್ಲ ನಾನು, ನಿನಗೆ ಅರ್ಧ ದೇಹ ಕೊಟ್ಟು ಬಿಡ್ತೇನೆ, ಉಳಿದ ಅರ್ಧ ದೇಹ ವೇಸ್ಟ್ ಆಗುತ್ತಲ್ಲ ಅಂತ ಅಳ್ತೀರಿ ಅಂತ ಹೇಳ್ತಾರೆ. ಆ ಮಾತು ಕೇಳಿದ ತಕ್ಷಣ ದೇವರು ತರ್ತು ತನ್ನ ರೂಪ ತೋರಿಸ್ಬಿಡೋದು ತಕ್ಷಣ, ತಾ ತೋರಿಸಿ ಎಲ್ಲ ಜಾಯಿನ್ ಮಾಡಿಬಿಡ್ತ. ಅದು ಭಕ್ತಿಯಲ್ಲಿ ಎಷ್ಟು ಕಾನ್ಸೆಪ್ಟ್ ಇದೆ ಅಂದರೆ, ನಮ್ಮ ನಿಜವಾಗಲೂ ಅದ್ಭುತವಾದ ಕಥೆ. ಅರ್ಧ ದೇಹವನ್ನು ದೇವರಿಗೆ ಕೊಟ್ಟು ಅರ್ಧ ದೇಹ ವೇಸ್ಟ್ ಆಗುತ್ತಲ್ಲ ಅನ್ನೋ ಯೋಚನೆ ಬಂದಾಗ ಅವನು ಎಷ್ಟು ಭಕ್ತಿ ಇದೆ ದೇವರಲ್ಲಿ, ಅದು ನಿಜವಾದ ಭಕ್ತಿ ಅದು. ಅದಕ್ಕೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ನಮಗೆ ಚಾನ್ಸ್ ಬರೋದಿಲ್ಲ, ಕೊಟ್ಟರೆ ತಾನೆ ಹತ್ಕೊಂಡು ಕೊಡೋದು ಹೊಡೋದು ಕೊಡೋದಕ್ಕೆ ಹೊರಟ್ರೆ ದುಃಖನ ಸುಖನ ಪ್ರಶ್ನೆ, ಕೊಡದೆ ಹೋದ್ರೆ ಏನೂ ಇಲ್ಲ. ಅಲ್ಲಿ ಈಗ ದೇವಪೂಜೆ ಮಾಡ್ಬೇಕಾದ್ರೆ ಹೇಗಿರಬೇಕು, ಕೃಷ್ಣಾರ್ಪ ಹೇಗಿರಬೇಕು, ಪ್ರತಿ ಕರ್ಮ ಮಾಡಬೇಕಾದ್ರೆ ಎಷ್ಟು ಪ್ರೀತಿ ಇರಬೇಕು ಅಂತ ಹೇಳ್ತಾರೆ. ಜಾಸ್ತಿ ನೈವೇದ್ಯ ಮಾಡಿವತ್ತಿ ಆಲೆ ಅರ್ಧ ಬತ್ತಿ ಹೋಗ್ಬಿಟ್ಟಿರ್ತದೆ, ಹಸಿವೆ ಜಾಸ್ತಿ ಆಗಿರ್ತದಲ್ಲ, ಉಳಿದ ದಿವಸ ಬರದಂತೆ ಮಾಡಕ್ಕೆ ಆಗೋದಿಲ್ಲ, ಸುತ್ತ ಹೊಡೆದ್ಬಿಟ್ಟಿರ್ತಾರೆ, ಬೇಗ ಬೇಗ ಮಾಡಿ ಅಂತ ಹೇಳ್ಬಿಡ್ತಾರೆ. ಆದರೆ ಅದೇನು ದೇಹ ಕೊಡೋದಲ್ಲ, ಉಸು ಉಪವಾಸ ಇದ್ದಕ್ಕೆ ಹಾಗೆ ಮಾಡ್ತಾರೆ. ಅಂತ ಹೊತ್ತಿನಲ್ಲಿ ನಾವು ಅಂಗಡಿ ಮಠಗಳಿಗೆ ಹೋದ್ರೆ ಹಳೇ ನೋವು ತಾರಸಿ ಹಾಕೋದು, ಸವಕಲ ನಾಣ್ಯ ಹಾಕೋದು, ಅದು ಕೊಟ್ಟಿರಬೇಕು ಕೊಟ್ಟಿರಬಾರ್ದು ಎರಡೆರಡು ಕೆಲಸ ಆಗಿರ್ಬೇಕಾದ್ರೆ ಆ ರೀತಿ ದೇವರ ಅನುಗ್ರಹ ಮಾಡ್ತಾನ ಸಾಧ್ಯ ಇಲ್ಲ. ಅದಕ್ಕೆ ಸರ್ವಾಧಿಕ ಪ್ರೇಮ ಯುಕ್ತಂ, ಅತಿ ಹೆಚ್ಚು ಪ್ರೇಮ ಇರಬೇಕು. ಸರ್ವಾಧಿಕ ಸ್ವಾತ್ಮಾಸ್ಮೇಯ ಸಮಸ್ತ ವಸ್ತುಭ್ರು ಅನೇಕ ಗುಣಾಧಿಕ ಮತ್ತು ಸರ್ವಶಾತ್ರ ಸಮರ್ಪಣಂ. ನಮ್ಮ ದೇವರಿಗಿಷ್ಟು ನಮಗಿಷ್ಟು ಅಂತ ಮಾಡಿಕೊಂಡ್ರೆ ಹೋಯ್ತಲ್ಲಿಗೆ, ದೇವರಿಗೆ ಎಲ್ಲವನ್ನೂ ಅರ್ಪಿಸಬೇಕು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋತಿ ಎತ್ತತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್. ನಮಗೇಂತ ಏನು ಇಟ್ಕೊಳ್ಳಾಗಿಲ್ಲ, ಹಿಂದೆ ತುಂಬ ಸರ್ತಿ ಹೇಳಿದ್ದೇನೆ, ಆನ್ಸರ್ ಪೇಪರ್ ಒಪ್ಪಿಸ್ಬೇಕಲ್ಲ, ಒಂದು ಪೇಜ್ ಕೂಡ ಹರ್ಕೋಬಾರ್ದು, ಅದರಲ್ಲಿ ಖಾಲಿ ಇದ್ರೆ ಉಪಯೋಗಿಸ್ಬಾರ್ದು, ಒಂದು ಪೂರ್ತಿ ಖಾಲಿ ಇದ್ರೂ ಕೊಡಬೇಕು, ಮನೆಗೆ ಹೋಗಬಾರ್ದು, ಪೂರ್ತಿ ಖಾಲಿ ಇದ್ರೂ ಒಪ್ಪಿಸಿದ್ರೆ ಮಾತ್ರ. ಗುಡ್ ಸ್ಟೂಡೆಂಟ್ ಇಲ್ಲ ಹೋದ್ರೆ ಟ್ಯಾಂಪರಿಗೆ ಆನ್ಸರ್ ಸಿಕ್ತಂತ ಕೇಸ್ ಆಗ್ತಾರೆ ಅವನ ಮೇಲೆ. ಅರ್ಥ ಆಯ್ತಾ? ನಾವೇನು ಮಾಡದೆ ಹೋದ್ರೂ ಕೂಡ ಕೃಷ್ಣ ದೇವರೇ ನಾನು ನೀನು ಸ್ಪಿರಿತನ ಅಷ್ಟೇ, ನಾ ಏನು ಮಾಡಿಲ್ಲ ಅಂಬೋದೇ ಪಾಪ ಮಾಡಿಲ್ಲ ನಮ್ಮ ಸೇರ್ತಲ್ಲ, ಅದ್ರಲ್ಲಿ ಆ ಮಟ್ಟಿಗೆ ಅರ್ಪಿಸ್ಬೇಕಂತೆ. ಇದು ದೇವರ ಅನುಗ್ರಹ ಸಂಪಾದನೆ ಮಾಡಬೇಕಾದ್ರೆ ಸರ್ವ ಸಮರ್ಪಣೆ ಮಾಡಬೇಕು. ಏನು ದೇವರೇ ಇಲ್ಲ ಅನ್ನೋನು ಸ್ವಲ್ಪ ಸ್ವಲ್ಪ ಸಮರ್ಪಣೆ ಮಾಡೋದು ಎಷ್ಟು ಪಾಪಿ ಆಗ್ತಾನಾಗ. ದೇವರಿದ್ದಾನೆ, ಸರ್ಕಾರನೇ ಇಲ್ಲ ಅಂದ್ರೆ ಪನಿಷಬಲ್ ಅಫೆನ್ಸ್ ಅಲ್ಲೇನು, ಸರ್ಕಾರ ಇಲ್ಲ ಅಂದ್ರೆ ಹೇಗೆ ಅಪರಾಧನೋ ದೇವರಿಲ್ಲ ಅಂದ್ರೆ ದೊಡ್ಡ ಅಪರಾಧ ಅದು. ಇದು ಪೊಲಿಟಿಕಲ್ ಸಿನ್, ಅದು ಸ್ಪಿರಿಚುವಲ್ ಸಿನ್ ಅದು. ಗೊತ್ತಾಯ್ತಾ? ಆಧ್ಯಾತ್ಮಿಕವಾದ ಮಹಾಪಾಪ ಅಂದ್ರೆ ದೇವರನ್ನ ಒಪ್ಪದೇ ಇರೋದು, ಆ ಸರ್ವೋತ್ತಮ ಅಂತ ತಿಳಿದೇ ಇರೋದು, ವಿಹಿತ ಕರ್ಮ ಮಾಡದೇ ಇರೋದು, ಅರ್ಪಿಸದೇ ಇರೋದು, ಪ್ರೀತಿ ಇಲ್ಲದೆ ಇರೋದು, ಎಲ್ಲ ಮೈನಸ್ ಪಾಯಿಂಟ್ ಕಡೆ. ಇದೆಲ್ಲ ಇದ್ರೆ ಮತ್ತೆ ಹೇಳ್ತಾರೆ ತದ್ಭಕ್ತೈವ ಸ್ವ ತದ್ರೈತ್ಯವ ಅಖಂಡ ತ್ರಿವಿಧ ಪೂಜಾ. ಮುಂದೆ ಅಖಂಡ ತ್ರಿವಿಧ ಪೂಜಾ ಟೀಕಾರ ಬರೀತಾರೆ, ಮನಸ್ಸು ಮಾತು ಕೃತಿ ತ್ರಿವಿಧ ಪೂಜಾ ಅಖಂಡ. ಮಧ್ಯೆ ಬ್ರೇಕ್ ಆಗಬಾರದು, ಕರೆಂಟ್ ಹೋಗೋದು ಬರೋದು ಸಿಟ್ಟು ಬಂದ್ಬಿಡುತ್ತೆ, ನಮ್ಗೆ ಆಫ್ ಮಾಡಿಬಿಡ್ತೇವೆ, ಏ ಹೋಗೋದು ಬರೋದು ಮಾಡುತ್ತೆ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಭಕ್ತಿ ಹೋಗೋದು ಬರೋದು ಆಗಬಾರದು. ಅಖಂಡ ತ್ರಿವಿಧ ಪೂಜಾ ತದ್ರತ್ಯವ ಸ್ವಭಾವತಃ, ಪ್ರೀತಿಯಿಂದ ನ್ಯಾಚುರಲ್ಲೇ ಬರಬೇಕು, ಫಲಾಪೇಕ್ಷೆಯಿಂದ ಬರಬಾರದು. ಮತ್ತೆ ರಕ್ಷತೀತ್ಯೇವ ವಿಶ್ವಾಸ, ರಕ್ಷಣೆ ಮಾಡೇ ಮಾಡ್ತೇನೆ ನಂಬಿಕೆ, ಬ್ಯಾಂಕ್ನಲ್ಲಿ ಎಫ್ಡಿ ಇಡ್ತಾನೆ ಗ್ಯಾರಂಟಿ ಕೊಡ್ತಾರೆ, ಎಲ್ ಐ ಸಿ ಮಾಡ್ತಾನೆ ಗ್ಯಾರಂಟಿ ಕೊಡ್ತಾರೆ, ಸತ್ತ ಮೇಲೆ ಅದು ಗ್ಯಾರಂಟಿ ಗ್ಯಾರಂಟಿ ಕೊಡ್ತಾರೆ, ಗ್ಯಾರಂಟಿ ಗ್ಯಾರಂಟಿ ಇಟ್ಕೊಂಡು ಎಲ್ಲೆಲ್ಲೋ ಹೋಗ್ತಿರಲ್ಲ. ದೇವರಲ್ಲಿ ಗ್ಯಾರಂಟಿ ಇಲ್ಲದ ಗತಿ ಏನೀಗ, ದೇವರು ಗ್ಯಾರಂಟಿ ಉದ್ಧಾರ ಮಾಡ್ತಾನೆ. ಒಂದು ಇಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬೇಕಾದ್ರೆ ಅಲ್ಲಿ ಏನೇನೇನು ಹೆಚ್ಚು ಕಡಿಮೆ ಆಗ್ಬೋದು. ದೇವರ ಲೆಕ್ಕಾಚಾರ ಅಂದ್ರೆ ಸರ್ವ ದೋಷ ದೂರ, ಸಮಸ್ತ ಗುಣ ಸಂಪೂರ್ಣ 100% ಸಾರಿ ಅನಂತ ಬಡಿ ಮಾಡಿ ಕೊಡ್ತಾನೆ ಪರಮಾತ್ಮ. ರಕ್ಷತೀತ್ತೇವ ವಿಶ್ವಾಸ, ಪ್ರಹ್ಲಾದನ ಹೇಗಿತ್ತು, ಬಡದ್ರು ಬಡದ್ರು ಕಡಿದ್ರು ತುಡಿದ್ರು ಕತ್ತರಿಸಿದ್ರು ಬೆಂಕಿಯಲ್ಲಿ ಹಾಕಿದ್ರು ಚುಚ್ಚಿದ್ರು ಇಷ್ಟಾದ್ರೂ ಆರಾಮಾಗಿದ್ದ. ರಕ್ಷತೀತ್ತೇವ ವಿಶ್ವಾಸ, ನಮ್ಮ ಚೂರು ಲೇಟ್ ಬಸ್ಸಿಗೆ ಹೋದ್ರೆ ದೇವ್ರ ನಂಬಿಕೆ ಹೋಗ್ಬಿಡುತ್ತೆ, ಬಸ್ ಮಿಸ್ ಆದ್ರೆ ಹೆಚ್ಚು ಕಡಿಮೆ ಆದ್ರೆ ಸಾಕು ಭಕ್ತಿ ಹೋಗ್ಬಿಡುತ್ತೆ, ನಾ ಬೇರೆ ಕಡೆ ಹೋಗೋ ವಾಸಿ ಅಂದ್ಕೊಂಡ್ಬಿಡ್ತಾನೆ. ಪ್ರಹ್ಲಾದನ ಭಕ್ತಿ ನೋಡ್ಬೇಕು, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಮುಂದಿನ ಮಾತು ಕೊನೆಗೆ ತದೀಯೋಹ ಮಿತಿ ಸ್ಮೃತಿ, ದೇವರು ಸ್ವಾಮಿ ನಾನು ದಾಸ, ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ. ಆಚಾರ್ಯ ಸೂತ್ರದ ಭಾಷ್ಯದ ಅರ್ಥ ಅದು ಹೇಳ್ತಾರೆ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪಿತು, ಆಗ ಸ್ವಾಮಿತ್ವನ ಉಪಾಸನೆ ಮಾಡಬೇಕು. ಆದರೆ ತದೀಯೋಹ ಮಿತಿ ಸ್ಮೃತಿ ಇದಿದ್ರೆ ಶರಣಾಗತಿ ರೇಷಾ ಸ್ಯಾತ್ ವಿಷ್ಣು ಮೋಕ್ಷ ಫಲಪ್ರದ, ಈ ರೀತಿ ಅನುಸಂಧಾನ ಇದ್ರೆ ಮೋಕ್ಷ ಅನ್ನೋ ದೊಡ್ಡ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಬಿಗಿನಿಂಗ್ ಹ್ಯಾಂಗ್ ಮಾಡಿದ್ರು ಎಂಡಿಂಗ್ ಹ್ಯಾಂಗ್ ಮಾಡ್ತಾರೆ ಆಚಾರ್ಯ ಇಷ್ಟು ಹೇಳಿ ಕೃಷ್ಣಾರ್ಪಣ ಅಂತ ಒಪ್ಪಿಸ್ತಾರೆ. ಇಷ್ಟೆಲ್ಲ ಹೇಳ್ತಿಲ್ಲ ನೀವ್ಯಾರು ಅಂತ ಕೇಳಿದ್ರೆ, ಎಷ್ಟೇ ತ್ರೈನಿದಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ ಶತ ಮಿಥವೇವ ನಿಹಿತಂ ದೇವಸ್ಯ ಭರ್ಕೋ ಮಹತ್ ವಾಯೋ ರಾಮವಚೋರಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ನುಪುಃ ಮಧ್ವೋ ಯತ್ತು ತೃತೀಯ ವೇತ ಗಮುನಾ ಗ್ರಂಥ ಕೃತ ಕೇಶವ. ನಮ್ಮ ಸ್ವರೂಪ ಹೇಳ್ತಾರೆ, ಹನುಮಂತನಾಗಿ ರಾಮಸೇವೆ ಮಾಡಿದ, ಭೀಮಸೇನಾಗಿ ಕೃಷ್ಣ ಸೇವೆ ಮಾಡಿದ, ವಾಯುದೇವರಾದ ನಾವೇ ಇಂದು ಮಧ್ವ ರೂಪದಿಂದ ಈ ಗ್ರಂಥ ಬರೆದಿದ್ದೇವೆ. ಇದರಿಂದ ಗ್ರಂಥ ಪ್ರಾಮಾಣ್ಯ ಬಂದು ಯಾಕೆ ಮೂರು ರೂಪ ಹೇಳಬೇಕು, ಹನುಮಂತನ ಹೆಸರೇ ಬೇಕಲ್ಲಿ, ಭೀಮನ ಹೆಸರೇ ತಕ್ಕಬೇಕು, ಎಷ್ಟು ಸಿಂಪಲ್ ಗೊತ್ತಾ ಅದು. ಗೀತಾ ಹೇಳಬೇಕಾದ್ರೆ ಹನುಮಂತನಾಗಿ ಮೇಲೆ ಕೂತು ಕೇಳಿದ್ದೇನೆ, ಭೀಮನಾಗಿ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದ್ದೇನೆ, ಮಧ್ವರಾಗಿ ನಾನೀಗ ಬರಿತಾ ಇದ್ದೇನೆ. ಹೇಗೆ ಲಿಂಕ್ ಕೊಡ್ತಾರೆ ಮೂರು? ಅದಕ್ಕೆ ನಾನು ಮೋಸ್ಟ್ ಕಾಂಪಿಟೆಂಟ್ ರೈಟ್ ಗೀತಾ ಭಾಷೆ. ಅರ್ಥ ಆಯ್ತಾ? ನಾನು ಅಲ್ಲಿ ನೋಡಿದ್ದೇನೆ ಹೇಳ್ತೇನೆ ಅಂತ ಹೇಳ್ತಾರಲ್ಲ ಹಾಗೆ, ಬದಲಿಯಲ್ಲಿ ಹೇಗಿದೆ ನಾವು ನೋಡಿ ಹೇಳ್ತೇನೆ ಕೇಳಿ ಅಂದ್ರೆ ಮೂರು ರೂಪದಲ್ಲಿ ಕೇಳಿ ಹೇಳ್ತಾ ಇದ್ದೇನೆ. ಅದಕ್ಕೆ ಭಾಷ್ಯ ಬರೆದ ಅತ್ತರ್ಯ ಬರೆದಿದ್ದೇನೆ. ಇದು ಆಚಾರ್ಯ ಗ್ರಂಥ ರಚನೆಯ ವೈಶಿಷ್ಟ್ಯ. ಇಷ್ಟು ಗೀತಾ ತಾತ್ಪರ್ಯ ಪ್ರವಚನ ಆಗಿದೆ. ಅದರ ಕೊನೆಯ ಶ್ಲೋಕ ಓದಿ ಕೃಷ್ಣಾರ್ಪಣ ಅಂತ ಹೇಳಿದರೆ ಆಯ್ತು. ಅದರಲ್ಲಿ ನಮಸ್ತೆ ವಾಸುದೇವಾಯ ಪ್ರೇಯಸಾಮ್ಯೆ ಪ್ರಿಯೋತ್ತಮ ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿ, ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ. ಶುರು ಹೇಗೆ ಮಾಡಿದ್ರ ಮುಕ್ತಾಯ ಹಾಗೆ ಮಾಡ್ತಾರೆ. ಸಮಸ್ತ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಹೇಳಿದ್ರು. ಇಲ್ಲಿ ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ, ನಮಸ್ತೆ ವಾಸುದೇವಾಯ ಪ್ರೇಯಸಾಮ್ಯೆ ಪ್ರಿಯೋತ್ತಮ ಈ ರೀತಿ ಹೇಳಿ ನಮಸ್ತೆ ವಾಸುದೇವಾಯ ಕೃಷ್ಣಾಂದಿನಿ ನಮಸ್ತೆ ಅಂದ್ರೆ ಬರೀ ಗೀತಾ ಅಲ್ಲ, ಕೃಷ್ಣ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ನಮಸ್ತೆ ವಾಸುದೇವಾಯ ಕೃಷ್ಣ ನೋಡ್ತಾ ನೋಡ್ತಾ ಬರಿತಾ ಇದ್ದಾರೆ ಆಚಾರ್ಯರು. ಪ್ರೇಯಸಾಮ್ಯೆ ಪ್ರಿಯೋತ್ತಮ ಅತ್ಯಂತ ಪ್ರಿಯನಾದ ನಾನು ಹೇಳ್ತಾ ಇದ್ದೇನೆ. ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ ಹೇಳಿ ಎಷ್ಟೇ ತಿಳಿದಿದ್ದಾರೆ ಹೇಳಿ ಇನ್ನೊಂದ್ಸತಿ ಮಂಗಳ ಮಾಡ್ತಾರೆ. ನಿಶೇಷ ದೋಷರಹಿತ ಕಲ್ಯಾಣಾಶೇಷ ಸದ್ಗುಣ ಭೂತಿ ಸ್ವಯಂಭೂ ಸರ್ವಾದಿ ವಂದ್ಯಂ ತ್ವಾಂ ನೌಮಿ ಮೇ ಪ್ರಿಯಂ. ನಿಶೇಷ ದೋಷರಹಿತ ಸ್ವಸ್ಥ ದೋಷ ದೂರ ಕಲ್ಯಾಣಾಶೇಷ ಸದ್ಗುಣ ಅನಂತಾನಂತ ಕಲ್ಯಾಣ ಗುಣ ಪರಿಪರಿಪೂರ್ಣ ಭೂತಿ ಸ್ವಯಂಭೂ ಸರ್ವಾದಿ ವಂದ್ಯಂ. ಭೂತಿ ಮಹಾಲಕ್ಷ್ಮಿ, ಸ್ವಯಂಭೂ ಬ್ರಹ್ಮದೇವರು, ಸರ್ವ ರುದ್ರದೇವರು ಅವರಿಂದ ವಂದ್ಯನಾದ ತ್ವಾಂ ಮೇ ಪ್ರಿಯಂ ನೌಮಿ, ನನಗೆ ಪ್ರಿಯನಾದ ನಿನ್ನನ್ನು ನಮಸ್ಕರಿಸ್ತೇನೆ ಅಂತ ಆಚಾರ್ಯ ಮುಕ್ತಾಯವನ್ನು ಮಾಡ್ತಾರೆ. ಇಲ್ಲಿ ಸ್ವಾರಸ್ಯ ನಮಸ್ತೆ ವಾಸುದೇವ ಶೋಕ ಹೇಳಿ ಎಷ್ಟೇ ತ್ರಿವಿಧಿತಾನೆ ಹೇಳಿ ಮತ್ತೊಮ್ಮೆ ಮಂಗಳ ಮಾಡ್ತಾರೆ. ಟೀಕಾರ್ಯ ಬರೀತಾರೆ, ಸುರಾದಲ್ಲಿ ಬರೀತಾರೆ, ಆಚಾರ್ಯರು ದೇವ್ರ ಸ್ತೋತ್ರ ಮಾಡಿ ಮುಗಿಸಿದ್ರು. ನೀವು ಯಾರು ಅಂತ ಪ್ರಶ್ನೆ ಬಂತು, ತಮ್ಮ ಸ್ವರೂಪ ಹೇಳಿದ್ರು, ಆಮೇಲೆ ತಮ್ಮ ವಿಷಯ ಹೇಳ್ಕೊಂಡು ಮುಕ್ತಾಯ ಮಾಡಕ್ಕೆ ಇಷ್ಟಪಡದೆ ಮತ್ತೊಮ್ಮೆ ದೇವ್ರ ಸ್ತೋತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಮಾತಿಟ್ಕೊಂಡೆ ನಕಸ್ತುತಿ ಬರೆದಿದ್ದ ಆಚಾರ್ಯ. ಹರಿವಾಯ ಸ್ತುತಿ ನೋಡಿದ್ರು, ಪಾಂತೋಸ್ಮಾನ್ ಹೇಳಿದ್ರು, ಆಮೇಲೆ ಮನೆಗೆ ಒಳಗೂ ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರು. ಆದ್ಯಂತರಲ್ಲೇ ಹರಿಸ್ತೋತ್ರ, ಆದ್ಯಂತರಲ್ಲೇ ಹರಿಸ್ತೋತ್ರ. ಇಲ್ಲೂ ಕೂಡ ಸಂಪುಟಾಕಾರ ಹೇಳೋದಕ್ಕೆ ಅವರ ಗ್ರಂಥಗಳೆಲ್ಲ ಸಾಕ್ಷಿ ಇದೆ. ಈ ಗ್ರಂಥ ಟೆಸ್ಟ್ ಮಾಡಿ ಆಚಾರ್ಯ ಎಲ್ಲಿ ತಮ್ಮ ಸ್ವರೂಪ ಹೇಳಿರ್ತಾರೋ ಅವಾಗ ಇನ್ನೊಂದು ಮಂಗಳ ಮಾಡಿರ್ತಾರೆ, ಮೊದಲೊಂದು ಮಂಗಳ ಆಮೇಲೆ ಒಂದು ಮಂಗಳ. ಇದು ಗುರುತು ಆಚಾರ ಗ್ರಂಥ ಅಂತ ಹೇಳೋದಕ್ಕೆ. ಇದು ಆಚಾರ್ಯ, ಅದಕ್ಕೆ ಪ್ರಿಯಸಾಮ್ಯ ಪ್ರಿಯೋತ್ತಮ ಪ್ರಿಯ ಅನ್ನೋದನ್ನು ಪ್ರಾಕ್ಟಿಕಲಿ ತೋರಿಸ್ತಾರೆ ಆಚಾರ್ಯ. ಟೀಕಾರಾಯ ಮುಕ್ತಾಯ ಮಾಡ್ತಾರೆ, ಶ್ರೀಮದ್ ಆನಂದ ತೀರ್ಥಾರ್ಯ ಹೃದಯಾಮದ ಮಂದಿರ ಇಂದಿರಾರಮಣ ಪ್ರೀತಿಂ ಯಾತು ದೀನದಯಾಪರ. ಶ್ರೀಮದ್ ಆನಂದ ತೀರ್ಥಾರ್ಯ ಹೃದಯಾಮದ ಮಂದಿರ ಇಂದಿರಾರಮಣ ಪ್ರೀತಿಂ ಯಾತು ದೀನದಯಾಪರ. ಶ್ರೀಮದ್ ಆನಂದ ತೀರ್ಥಾರ್ಯರ ಹೃದಯ ಎಂಬ ಅವರ ಮಂದಿರದಲ್ಲಿ ಪರಮಾತ್ಮ ವಾಸ ಮಾಡ್ತಾರೆ. ಇಂದಿರಾರಮಣ ಸಾಕ್ಷಾತ್ ಲಕ್ಷ್ಮೀಪತಿಯಾಗಿದ್ದಾನೆ. ಪ್ರೀತಿಂ ಯಾತು ದೀನದಯಾಪರ, ನಮ್ಮಲ್ಲಿ ಯಾವ ಕ್ವಾಲಿಟೀಸ್ ಇಲ್ಲ, ದೀನತ್ವನೇ ನಮ್ಮಲ್ಲಿರೋದು. ದೀನನಾನು ಸಮಸ್ತ ಲೋಕಕ್ಕೆ, ಕನಕದಾಸರ ಮಾತಿಗೆ ಇದು ಮೂಲ ಇದೆ. ದೀನದಯಾಪರ, ದೀನರ ಮೇಲೆ ದಯಾಪರನಾದಂಥ ಶ್ರೀಹರಿ ಇದರಿಂದ ಪ್ರೀತನಾಗಲಿ ಅಂತ ಟೀಕಾರಾಯರು ತಮ್ಮ ಮಂಗಳವನ್ನು ಉತ್ತರ ಮಂಗಳ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಗೀತಾ ತಾತ್ಪರ್ಯ ನ್ಯಾಯ ದೀಪಿಕಾ ಸಮೇತ ಗೀತಾ ತಾತ್ಪರ್ಯ ಮುಕ್ತಾಯವಾಗಿದೆ. ಈ ಗ್ರಂಥ ಮುಗಿದಿದ್ದು ನಮ್ಮ ವ್ಯಾಸಬದ್ಧ ಸಂಶೋಧನ ಪ್ರತಿಷ್ಠಾನದ ಆಶ್ರಯದಲ್ಲಿ ಅನೇಕ ದಿವಸಗಳ ಕಾಲ, ತಿಂಗಳುಗಳ ಕಾಲ ಪಾಠ ನಡೆದು ಅದು ಮುಕ್ತಾಯವಾಯಿತು. ಅದರ ಮಂಗಳ ಕಾರ್ಯಕ್ರಮವನ್ನು ನಮ್ಮ ರಾಘವೇಂದ್ರರಾಯರು ಇವತ್ತಿಲ್ಲಿಟ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಅದು ತಮ್ಮ ಮೊಮ್ಮಗನ ಉಪನಯನ ನಿಮಿತ್ತ ಮಾಡಿದ ಕಾರ್ಯಕ್ರಮ ಇದು. ನಿಜವಾಗ್ಲೂ ಭಾರಿ ದೊಡ್ಡ ಕೆಲಸ ಅದು. ಉಪನಯನದ ದಿವಸ ಗೀತಾ ತಾತ್ಪರ್ಯ ಮಂಗಳ ಅಂತ ಹೇಳಿದರೆ ಬಹುಶಃ ಒಟುವೀರ ಕ್ಷೇಮಕ್ಕೆ ಅದಕ್ಕಿಂತ ದೊಡ್ಡ ಇನ್ನೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅತಿ ಶ್ರೇಷ್ಠವಾದಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಉಪನಯನ ಬಗ್ಗೆ ನಾಲ್ಕು ಮಾತು ಹೇಳಬೇಕು ಅಂತ ಕೇಳಿದ್ದಾರೆ. ನಾಲ್ಕು ಅಂದರೆ ನಾಲ್ಕೇ ಮಾತು ಹೇಳ್ತೇನೆ. ಉಪನಯನ ಅಂದರೆ ಇವತ್ತು ನಮ್ಮ ಜನ ಗೊತ್ತಿರೋದು ಮದುವೆಗಿಂತ ಮುಂಚೆ ಮಾಡಬೇಕು ಅಷ್ಟೇ ಗೊತ್ತಿರೋದು. ಉಪನಯನ ಅಂದರೆ ಇಷ್ಟೇ, ಮದುವೆ ಪ್ರಧಾನ, ಅದು ಉಪ ಇದು ಅಷ್ಟೇ, ಇನ್ನೇನಿಲ್ಲ. ಇದು ಉಪನಯನ ಅಲ್ಲ. ಉಪನಯನ ಅಂತ ಹೇಳಿದರೆ ಹೇಳ್ತಾರೆ ಅಷ್ಟವರ್ಷ ಬ್ರಾಹ್ಮಣ ಉಪನಯೀತ, ಎಂಟು ವರ್ಷದ ಹುಡುಗನೇ ಮಾಡಬೇಕು. ಮೊದಲು ಮಾಡೋದಕ್ಕೆ ಓಕೆ, ಲೇಟ್ ಮಾಡಬೇಡಿ ಅಂತ ಹೇಳ್ತಾರೆ. ಆಫೀಸ್ಗಷ್ಟೇ, ಮೊದಲು ಅಂದರೆ ಬೈಯೋದ್ರೆ ಲೇಟಾಗಿ ಬಂದರೆ ಬೈತಾರೆ. ಮೊದಲು ಬೇಕಾದ್ರೆ ಹೋಗ್ರಿ, ಲೇಟಾಗಿ ಹೋಗಬೇಡಿ. ಅದಕ್ಕೆ ಅದೇ ಅಲ್ಲಿ ಆ ಕೆಲಸ ಮಾಡ್ತಾರೆ. ಇಲ್ಲಿ ಮಾತ್ರ ಆದಷ್ಟು ಮ್ಯಾಕ್ಸಿಮಮ್ ಲೇಟಾಗಿ ಟ್ರೈ ಮಾಡ್ತಾರೆ ಅವೇ. ಇದು ತಪ್ಪು. ಇವತ್ತು ಸರ್ಕಾರಕ್ಕೆ ವ್ಯವಸ್ಥೆ ಇದೆ, ಬಯೋಮೆಟ್ರಿಕ್ ಮಾಡಿಬಿಟ್ಟಿದ್ದಾರೆ. ಭಗವಂತ ಹೇಗೆ ಮಾಡಿರ್ತಾನೆ ಗೊತ್ತಲ್ಲ. ಈ ಯಂತ್ರದ್ದೇ ಹೇಗೆ ಮಾಡಬೇಕಾದ್ರೆ ಮಂತ್ರ ಪ್ರತಿಪಾದ್ಯ ಭಗವಂತ ಸ್ಟ್ರಿಕ್ಟ್ ಇರ್ತಾರೆ. ಸಕಾಲಕ್ಕೆ ಉಪನಯನ ಮಾಡಬೇಕು, ನಂಬರ್ ಒನ್. ಅದು ಎರಡನೇದು ಉಪನಯನ ಅಂದ್ರೆ ಏನು? ಉಪನಯನ ಅದಕ್ಕೆ ಅನೇಕ ಅರ್ಥ. ಅದಕ್ಕೆ ಸರಿಯಾದ ಹೊರಗಿನ ಅರ್ಥ ಅಂದರೆ ಉಪನಯನ. ಉಪ ಅಂದರೆ ಗುರುಗಳ ಹತ್ತಿರ ಒಯ್ದು ಬಿಡೋದು ಅಂತ ಅರ್ಥ. ಗುರುಕುಲ ವಾಸಕ್ಕೆ ಸೇರಿಸೋದು, ಶಾಸ್ತ್ರಾಧ್ಯಯನಕ್ಕೆ ಅಡ್ಮಿಷನ್ ಮಾಡಿಸೋದು ಅಂತ ಅರ್ಥ. ಇವತ್ತು ಹಾಗಾಗಿಲ್ಲ. ಇವತ್ತು ಉಪನಯನ ಅಂತ ಹೇಳಿದರೆ ಸಾಯಂಕಾಲ ಫಸ್ಟ್ ಸಂಧ್ಯಾ ಅಂದೇ ಕ್ಯಾನ್ಸಲ್ ಆ ರೀತಿ ಆಗಿಬಿಡುತ್ತೆ. ಸಂಧ್ಯಾ ಸರ್ವೇ ಒಂದು ಚಂದ್ರನೂ ಮಾಡೋದು, ಗಾಯತ್ರಿ ಮಂತ್ರ ಕೂಡ ಇರೋದಿಲ್ಲ ಆ ರೀತಿ ಮಾಡುತ್ತೆ. ಆ ಉಪನಯನ ಅಲ್ಲ, ಸ್ಟಾರ್ಟಿಂಗ್ ಆಫ್ ಅಧ್ಯಯನ. ಗುರುಗಳ ಹತ್ರ ಅಲ್ಲಿಂದ ಅಧ್ಯಯನ ಶುರು ಮಾಡಬೇಕು. ಅದು ಎರಡನೇ ಭಾಗ. ಅದಕ್ಕೆ ಬಾತ್ರೂಮ್ ಭೋಜನ ಅದಕ್ಕೆ ಮಾಡಿಸೋದು. ಮನೆಯಲ್ಲಿ ಮಾಡೋ ಕೊನೆಯ ಊಟ ಉಪನಯನಕ್ಕಿಂತ ಮುಂಚಿನ ದಿವಸ ಮಾಡಿ ಕಳಿಸ್ತಾರೆ. ಆಮೇಲೆ ಇಲ್ಲಿ ಊಟ ಮಾಡಿ ಅದೇ ಕೂತಿರ್ತಾರೆ. ಉಪನಯನ ಕಳಿಸ್ಬೇಕಾಗ ಕಳಿಸ್ಬೇಕಾದ್ರೆ ಪರ್ಪಸ್ ಇರಬೇಕಲ್ಲ, ಕಳಿಸೋದೇ ಇಲ್ಲ. ಎರಡನೇದು ಇನ್ನೂ ಅದಕ್ಕೆ ಒಳಗಿನ ಅರ್ಥ ಅಂದರೆ ಉಪನಯನ. ನಯನ ಅಂದರೆ ಕಣ್ಣು, ಉಪನಯನ ಅಂದರೆ ಉಪನೇತ್ರ, ಅಂದರೆ ಲೆನ್ಸ್ ಅಂತ ಅರ್ಥ. ಇನ್ನೊಂದು ಕಣ್ಣು ಅಂತ ಅರ್ಥ. ಎಲ್ಲಿ ಉಪನೇತ್ರ, ಉಪನಯನ, ಇನ್ನೊಂದು ಕಣ್ಣು. ನಮಗೆ ಎರಡು ಕಣ್ಣಿದೆಯಲ್ಲ ಅಂತ ಕೇಳಿದರೆ ಇನ್ನೊಂದು ಕಣ್ಣು ಬೇಕು. ಎರಡು ಕಣ್ಣಿಗೆ ಜಗತ್ತು ಕಾಣಿಸ್ತದೆ, ಒಡಗಿನ ಕಣ್ಣಿಗೆ ಭಗವಂತ ಕಾಣಿಸ್ತಾನೆ. ಆದ್ದರಿಂದ ಉಪನಯನ, ಇನ್ನೊಂದು ಕಣ್ಣು ಕೊಡೋ ಕೆಲಸ ಇದು. ಅದಕ್ಕೆ ಬ್ರಹ್ಮೋಪದೇಶ ಅಂತ ಕರೀತಾರೆ. ಬ್ರಹ್ಮೋಪದೇಶ, ಬ್ರಹ್ಮ ಶಬ್ದಕ್ಕೆ ಎರಡರ್ಥ. ವೇದ ಅಂತ ಒಂದರ್ಥ, ನಾನ ಬ್ರಹ್ಮಶಬ್ದಷ್ಟೇ ವಿಷ್ಣುವೇವ, ವಿಷ್ಣು ಅಂತ ಇನ್ನೊಂದರ್ಥ. ವೇದಾಧ್ಯಯನಕ್ಕೆ ಎಂಟ್ರಿ ಅವರಿಗೆ, ವೇದಾಧ್ಯಯನಕ್ಕೆ ಎಂಟ್ರಿ ಸಿಗೋದ್ರಿಂದ ಬ್ರಹ್ಮೋಪನಯನ ಅಂತ ಹೆಸರಾಯಿತು. ಇನ್ನೊಂದರ್ಥ, ಬ್ರಹ್ಮ ಅಂದರೆ ವಿಷ್ಣು, ವಿಷ್ಣು ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಶಾಸ್ತ್ರಾಧ್ಯಯನ. ಬರೀ ವೇದ ಮೆಕ್ಯಾನಿಕಲಿ ಓದಿದ್ರೆ ಏನು ಉಪಯೋಗ ಇಲ್ಲ, ಸವೈ ಬ್ರಾಹ್ಮಣಗಾರ್ಥವ ಅಂತ ಹೇಳ್ತಾರೆ. ಅದಕ್ಕೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನಪೂರ್ವಕ ನಾವು ಉಪಾಸನೆ ಮಾಡೋಕ್ಕೋಸ್ಕರ ವೇದಾಧ್ಯಯನ ಮಾಡಿದ್ರೆ ಉಪನಯನ ಅಂತ ಕರೀತಾರೆ. ಉಪನಯನ ಮಾಡಿದರೆ ಇನ್ನೊಂದು ಕಣ್ಣು ಬರುತ್ತೆ. ಯಾವ ಕಣ್ಣು ಭಗವಂತ ಹೇಳ್ತಾರೆ? ದಿವ್ಯಂ ದದಾಭಿ ತೇ ಚಕ್ಷು. ಇನ್ನೊಂದು ಕಣ್ಣು ಬರುತ್ತೆ. ಎಲ್ಲಿ ಬರುತ್ತೆ ಕಣ್ಣು ಅಂದರೆ, ಒಬ್ಬ ಶಾಸ್ತ್ರ ಯೋನಿತ್ವ, ಶಾಸ್ತ್ರ ಓದ್ತಾನಲ್ಲ, ಇನ್ನೊಂದು ಕಣ್ಣು ಬಂತವನು. ಇನ್ಮೇಲೆ ದೇವರಿದ್ದಾನೆ ಒಪ್ಪತ್ತವನಿ. ಬ್ಯಾಕ್ಟೀರಿಯಾ ಇಲ್ಲ ಅಂತಿದ್ದ, ತೋರಿಸಿದ್ರು ಡೋಟೋಸ್ಪ್ ಹಾಕಿ, ಓ ಅರ್ಥ ಆಯ್ತವನಿ. ಇನ್ಮೇಲೆ ಬ್ಯಾಕ್ಟೀರಿಯಾ ಕಾಣದೆ ಹೋದರೂ ಇದೆ ಅಂತ ಅರ್ಥ ಆಯ್ತಲ್ಲ. ಉಪನಯನ ಮಾಡಿದಾಗ ಗೊತ್ತಾಗುತ್ತೆ. ಹೇಗೆ? ಭೂ ಭೂ ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ. ದೇವರು ಎಲ್ಲಿದ್ದಾರೆ ಅಲ್ಲ, ಭೂಹು ಪೂರ್ಣನಾಗಿ ಎಲ್ಲ ಕಡೆಗಿದ್ದಾನೆ. ಭುವಃ ಭೂತಿ ವರಹ ಲಕ್ಷ್ಮಿಗಿಂತ ಶ್ರೇಷ್ಠನಾಗಿದ್ದಾನೆ. ಸ್ವಃ ಆನಂದ ಜ್ಞಾನಪೂರ್ಣನಾಗಿದ್ದಾನೆ. ತತ್ ವ್ಯಾಪ್ತನಾಗಿದ್ದಾನೆ. ಸವಿತುಹು ಜಗತ್ತ ಸೃಷ್ಟಿಕರ್ತನಾಗಿದ್ದಾನೆ. ವರೇಣ್ಯಂ ಭಜನೀಯನಾಗಿದ್ದಾನೆ. ಯಾರಿಗೆ? ಭರ್ಗೋ ದೇವಸ್ಯ ಧೀಮಹಿ. ಅವನ ದಿವ್ಯವಾದ ಭರಣ ಗಮನ ರೂಪವಾದ ತೇಜಸ್ಸನ್ನ ಸದಾ ಧ್ಯಾನ ಮಾಡೋಣ. ಗೊತ್ತಾಯ್ತಾ? ಧ್ಯಾನ ಕಣ್ಣು ಕಂಡದೇ ಧ್ಯಾನ ಮಾಡೋದು, ಕಾಣೋದಿಲ್ಲ ಧ್ಯಾನ ಮಾಡಿ ತಿಳ್ಕೋಬೇಕಾದ್ರೆ. ಯೋಚನೆ ಮಾಡೋದು ಯಾವಾಗ ಹೇಳ್ತಾರೆ? ಕಾಣದೆ ಹೋದ್ರೆ ಯೋಚನೆ ಮಾಡು ಅಂತ ಹೇಳ್ತಾರೆ. ದೇವರು ಕಾಣೋದಿಲ್ಲ, ಅದು ಯೋಚನೆ ಮಾಡಿ ತಿಳ್ಕೊ ಅಂತ ಅರ್ಥ. ಅದು ಆತನ ಏನಂತ ಮಾಡಬೇಕು? ನಮ್ಗೆ ಎಲ್ಲಿ ಸಿಗ್ತಾರೆ ಅಂದ್ರೆ, ಪ್ರಾಕ್ಟಿಕಲಿ ಧ್ಯೇಯೋನ ಪ್ರಚೋದಯ. ವೆರಿ ಸಿಂಪಲ್. ಪ್ರತಿಯೊಂದು ನಮ್ಮ ಕಾರ್ಯ ನಡೆಯೋದೇ ದೇವರಿಂದ ಅಂದಮೇಲೆ, ದೇವರಿಲ್ಲ ಅಂದ್ರೆ ನಾವು ಇಲ್ಲ ಅಂತ ಆಗ್ತಾ ಇತ್ತು. ದೇವರಿಲ್ಲ ಅಂದ್ರೆ ನಾವು ಇಲ್ಲ. ಪ್ರಚೋದನೆ ಮಾಡ್ತಾ ಇದ್ದಾನೆ ಪರಮಾತ್ಮ. ಬರೀ ಚೋದನೆ ಅಲ್ಲ, ಪ್ರಕರ್ಷೀಣ ಚೋದನ. ಪ್ರಕರ್ಷೀಣ ಚೋದನ ಅಂದ್ರೆ ಏನು? ಸಾಪೇಕ್ಷತ್ವ ತಥಾಗಿ ದರ್ಶಯತಿ ಓಂ. ಅನಾ ಸ್ವರೂಪ, ಅನಾದಿ ಕರ್ಮ ಮತ್ತು ಪ್ರಯತ್ನ, ಅದು ನೋಡಿ ಮಾಡಿಸ್ತಾರಲ್ಲ, ಪ್ರಚೋದಯ ಅಂತ. ಇದನ್ನ ಅರ್ಥ ಮಾಡಿಕೊಂಡ್ರೆ ಯಾರು ದೇವರನ್ನ ಮರೀತಾರೆ? ಹೊಸ ಕಂಡು ಬಂದಾಗ ಆಗ್ಲಿಲ್ವಾ? ಅದಕ್ಕೆ ಗಾಯತ್ರಿ ಅಂದ್ರೆ ಉಪನಯನ ಅಂತ ಆಯ್ತಾರೆ. ಇನ್ನೊಂದು ಅರ್ಥ ಇದೆ. ತಂದೆ ತಾಯಿಗಳಿಗೆ 24 ತಾಸು ಜೊತೆಗಿದ್ದು ಮಕ್ಕಳನ್ನ ಕಾಪಾಡೋ ಶಕ್ತಿ ಯಾರಿಗೂ ಇಲ್ಲ. ಯಾಕಂದ್ರೆ ಅವ್ರಿಗೂ ಸ್ವಂತ ಬೇಕಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಇನ್ನೊಂದು ಮಾತಿದೆ, ತಾಯಿ ಹತ್ರ ಮಗು ಇದೆ ಅಂದ್ರೆ ಸೇಫ್ ಅಂತ ಅರ್ಥ. ತಾಯಿ ಹತ್ರ ಮಗು ಇದೆ ಅಂದ್ರೆ ಸೇಫ್. ತಂದೆ ಹತ್ರದ ಮಾತಾಡ್ತಾ ಮರ್ತು ಬಿಡ್ತಾನೆ. ತಾಯಿ ಹತ್ರದ ಯೋಚನೆ ಇಲ್ಲ, ಬಿಡೋದೇ ಇಲ್ಲ. ತಾಯಿ ಏನೇ ಮಾಡಿದ್ರು ಮಗುವನ್ನ ತಾಯಿಯಷ್ಟು ಹತ್ರ ಇಟ್ಕೊಳ್ಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ತಾಯಿ ಹತ್ರದ ಸೇಫ್. ಫಿಸಿಕಲಿ ತಾಯಿ ಹತ್ರ ಎಸ್ಸಿಸಿರ್ತಾರೆ, 4-5 ವರ್ಷ ತರಬಹುದು ಆಮೇಲೆ. ಆದರೆ 24 ತಾಸು ಇರತಕ್ಕಂತ ತಾಯಿ ಯಾರು ಅಂದ್ರೆ ವೇದ ಮಾತಾ ಅಥವಾ ಗಾಯತ್ರಿ. ನಿಜವಾದ ತಾಯಿ ಗಾಯತ್ರಿ. ಗಾಯತ್ರಿ ಅಂದ್ರೆ ಯಾರೂ ಅಲ್ಲ, ಸಾಕ್ಷಾತ್ ಭಗವಂತನಿಗೆ ಗಾಯತ್ರಿ ಅಂತ ಹೇಳ್ತಾರೆ. ಸ್ತ್ರೀಲಿಂಗ ಯಾತಕ್ಕೆ ಅಂದ್ರೆ ಪರಮಾತ್ಮಗೆ ಎಲ್ಲ ರೂಪಗಳು ಇದೆ, ನಪುಂಸಕ ರೂಪ ಇಲ್ಲ. ಅದಕ್ಕಾಗಿ ಗಾಯತ್ರಿ ಭಗವಂತ ಇದ್ದಾನೆ. ಅವನು ಯಾಕೆ ಕಾಪಾಡ್ತಾನೆ? ಗಾಯಂತಂ ತ್ರಾಯತೆ ಅಸ್ಮಾತ್ ಗಾಯತ್ರಿ ಇತಿ ತತಸ್ಮೃತಃ. ದೇವರು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಗಾಯತ್ರಿ ಮಕ್ಕಳಿಗೆ ಉಪನಯನ ಮಾಡಿದ ಮೇಲೆ ತಂದೆ ತಾಯಿಗಳು ಎಷ್ಟು ಖುಷಿ ಪಡಬೇಕು ಅಂತೇನು ಇನ್ನೊಂದು ಯೋಚನೆಯೇ ಇಲ್ಲ. ನಮ್ಮ ಮಕ್ಕಳು ಸದಾ ದೇವರ ಕೈಯಲ್ಲಿ ಒಪ್ಪಿಸಿಬಿಟ್ಟಿದ್ದೇವೆ, ನಿಶ್ಚಿಂತೆಯಾಗಿರ್ಬೋದು. ಇವತ್ತಂತೂ ಮನೆ ಬಿಟ್ಟು ಹೊರಗೋದವ್ರು ವಾಪಸ್ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅಂತ ಕಾಲ ಇತ್ತು. ಯಾವ ಸೆಕ್ಯೂರಿಟಿ ಸೆಕ್ಯೂರಿಟಿ ನಂಬರ್ ಇಲ್ಲ, ಅವರೇ ಸುಟ್ ಮಾಡೋ ಕಾಲ ಇದೆ. ಉಪನಯನ ಮಾಡಿಬಿಟ್ರೆ ಅವನು ಸೇಫ್ ಆಗಿರ್ತಾನೆ. ಆದ್ರಿಂದ ಉಪನಯನ ಸಕಾಲಕ್ಕೆ ಮಾಡಿಬಿಟ್ರೆ ಜೀವನ ಸಾರ್ಥಕ ಆಯ್ತು. ಅಷ್ಟೇ ಅಲ್ಲ, ಅದು ಬುದ್ಧಿಯ ಔಷಧಿ. ಅದು ಬುದ್ಧಿಗೆ ಔಷಧಿ ಬೇಕು. ಟಾನಿಕ್ ಅಂದ್ರೆ ಗಾಯತ್ರಿ ಮಂತ್ರ, ಬುದ್ಧಿಗೆ ಟಾನಿಕ್. ದಡ್ಡ ಹುಡುಗರಿರ್ತಾರಲ್ಲ, ಉಪನಯನ ಮಾಡಿಬಿಡಿ, ಭಾರಿ ಬುದ್ಧಿವರ್ತನ ಆಗ್ತಾನ ಅವನು. ಯಾರು ಹೇಳಿದ್ರು? ಗಾಯತ್ರಿನೇ ಹೇಳ್ತಾ ಇದೆ, ದೇವೋ ಯೋನ ಪ್ರಚೋದಯ. ಬುದ್ಧಿ ಕೊಡ್ಲಿ, ಬುದ್ಧಿ ಕೊಡ್ಲಿ, ಬುದ್ಧಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋದು ದೇವರಲ್ಲಿ ಬೇಡೋದು. ಏನಂತ? ಬುದ್ಧಿ ಕೊಡು, ಬುದ್ಧಿ ಕೊಡು, ಬುದ್ಧಿ ಕೊಡು. ಜನಗಳನ್ನ ಜ್ಞಾನ ಕೊಡು ಅಂತ ಕೇಳಾಗಿಲ್ಲ, ಯಾಕಂದ್ರೆ ಜ್ಞಾನ ಕೊಡೋ ಶಕ್ತಿ ಜನಗಳಿಗಿಲ್ಲ. ಇದ್ದಿದ್ರೆ ತಮ್ಮ ಮಕ್ಕಳನ್ನ ಯಾರಾದ್ರೂ ಅಡ್ರ ಮಾಡ್ತಿದ್ರ ಎಲ್ಲ ಹೇಗೆ ಎಲ್ಲ ಏಸ್ ಮಾಡಿ ಕೂಡಿಸ್ಬಿಡ್ತಿದ್ರು. ಶಕ್ತಿ ಇಲ್ಲ. ಅನ್ನ ಕೊಡ್ಬೋದು, ಅನ್ನ ಕೊಡೋ ದೇವರ ವಿಚಾರ ಬೇರೆ, ಜ್ಞಾನ ದೇವರ ವಿಷಯ. ಬಿಟ್ಟೋಪವರಿದ್ದಾಗಿದೆ. ದೇವ್ರು ಏನಂತ ಕೇಳಬೇಕು? ದೇವೋ ಯೋನ ಪ್ರಚೋದ, ಜ್ಞಾನ ಕೊಡು, ಜ್ಞಾನ ಕೊಡು, ಜ್ಞಾನ ಕೊಡು. ಬೆಳಿಗ್ಗೆ ಸಾವಿರ ಸಲ, ಮಧ್ಯಾಹ್ನ ಸಾವಿರ ಸಲ, ಸಾಯಂಕಾಲ ಸಾವಿರ ಸಲ, ಈ ರೀತಿ ದಿವಸ ಕೇಳ್ತಾ ಇದ್ರೆ ದೇವ್ರು ಕೊಡದೆ ಬಿಡ್ತಾನ? ಅಮ್ಮ ತಾಯಿ ಅನ್ನ ತಾಯಿ 10 ಸತ್ ಕೂಗಿದ್ರೆ ಅಂದ್ರೆ ಅನ್ನ ಹಾಕಿ ಬಿಡ್ತಾರೆ. ದಿವಸಕ್ಕೆ 3000 ಸತ್ ಕೇಳಿದ್ರೆ ದೇವ್ರು ಇಷ್ಟು ಕೊಟ್ಟ ಅಂದ್ರೆ ದೇವರ ಕೈ ಪೂರ್ಣ. ಸ್ವರೂಪ ಜ್ಞಾನ ಎಷ್ಟು ಬೇಕೋ ಅಷ್ಟು ಕೊಟ್ಬಿಡ್ತಾರೆ ದೇವ್ರು. ಉಪನಯನ ಮಾಡಿದ್ರೆ ದಡ್ಡ ಭಾರಿ ಬುದ್ಧಿವಂತನಾಗ್ತಾನೆ. ನಮ್ಮ ಜನ ಭಾರಿ ಬುದ್ಧಿವಂತರು, ನಮ್ಮ ಹುಡುಗ ಭಾರಿ ಬುದ್ಧಿವಂತ, ಅದಕ್ಕೆ ಉಪನಯನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದು ಬೇರೆ. ಇನ್ನೊಂದು ಭಾರಿ ಬುದ್ಧಿವಂತ ಉಪನಯನ ಮಾಡೋದು ದಡ್ರ ನೀವ. ನಿಮ್ಮ ಹುಡುಗ ಭಾರಿ ಬುದ್ಧಿವಂತ, ಇನ್ನೂ ಬುದ್ಧಿವಂತನಾಗಬೇಕು ಅಂತಿದ್ರೆ ಗಾಯತ್ರಿ ಹೇಳಿಸಿ, ಇನ್ನೂ ಬುದ್ಧಿವಂತನಾಗ್ತಾನೆ. ನಮ್ಮ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಮಕ್ಕಳಿಗೆ ಉಪನಯನ ಮಾಡಿಬಿಟ್ರೆ ವರ್ಕ್ಲೋಡ್ ಜಾಸ್ತಿ ಆಗುತ್ತೆ. ಅಲ್ಲಿ ಸ್ಕೂಲ್ ವರ್ಕ್, ಹೋಮ್ ವರ್ಕ್, ಇದು ಬೇರೆ. ಅದಕ್ಕೆ ಕ್ಯಾನ್ಸಲ್ ಆಗಲ್ಲ, ಇದೇ ಕ್ಯಾನ್ಸಲ್. ಉಪನಯನನೇ ಕ್ಯಾನ್ಸಲ್ ಮಾಡಿಬಿಡುತ್ತ. ತಪ್ಪದು. ತಮಾಷೆ ನೋಡಿ, ವೆರಿ ಸಿಂಪಲ್, ಅರ್ಥ ಮಾಡ್ಕೋಬೇಕು. ಸ್ಕೂಲಲ್ಲಿ ಒಂದು ಸಬ್ಜೆಕ್ಟ್, ಎಲ್ಲ ಸ್ಕೂಲಲ್ಲಿ 6 ಸಬ್ಜೆಕ್ಟ್ ಹೇಳ್ಕೊಡ್ತಾರೆ, ಮಿನಿಮಮ್ 6 ಸಬ್ಜೆಕ್ಟ್ ಹೇಳ್ಕೊಡ್ತಾರೆ. ಒಂದು ಸಬ್ಜೆಕ್ಟ್ ಓದೋದು ಕಷ್ಟ, 2-3 ಆಗ್ತಾ ಓದಂತೆ ಅರ್ಥ ಮಾಡ್ಕೊಳ್ಳೋ ಸುಲಭ. 6 ಇದ್ರೆ ಶಾಸ್ತ್ರದಲ್ಲಿ ಷಶಾಸ್ತ್ರ ಅಂತಿದೆ, ಇಲ್ಲಿ 6 ಸಬ್ಜೆಕ್ಟ್ಸ್ ಅಂತಿದೆ. ಶಾಸ್ತ್ರ ಹಾಗೆ ಲೌಕಿಕನ ಹಾಗೆ 6 ಸಬ್ಜೆಕ್ಟ್ ಓದಬೇಕು. ಅಂದ್ರೆ ಒಂದೇ ಸಬ್ಜೆಕ್ಟ್ ಓದೋದು ಕಷ್ಟ, ಹೆಚ್ಚು ಸಬ್ಜೆಕ್ಟ್ ಸುಲಭ. ಮಾಧ್ವರಿಗೆ 7 ಸಬ್ಜೆಕ್ಟ್, ಶಾಸ್ತ್ರ ಬೇರೆ. ಎಷ್ಟು ಬುದ್ಧಿವಂತ ಆಗ್ತಾನೆ ಗೊತ್ತಾ ಅವನು? 6 ಸಬ್ಜೆಕ್ಟ್ಸ್ ಓದಿದ್ರೆ ಬುದ್ಧಿವಂತನಾದ್ರೆ 7 ಸಬ್ಜೆಕ್ಟ್ಸ್ ಓದಿಬಿಟ್ರೆ ಅವನ ಜೀವನ ಸಾರ್ಥಕ ಆಗಿಬಿಡುತ್ತೆ. ನಮ್ಮ ಜನಕ್ಕೆ ಅಂದ್ರೆ ಹೊರತು 6 ಸಬ್ಜೆಕ್ಟ್ಸ್ ಆಟ ಕಳಿಸ್ತಾರೆ, ಪಾಠ ಕಳಿಸ್ಬಾರ್ದೆ. ಎಷ್ಟು ತಪ್ಪದು? ಆಟದಲ್ಲೂ ಪಾಠ ಕಳಿಸ್ಬಿಟ್ರೆ ಅವ್ರು ದೊಡ್ಡ ಜ್ಞಾನಿ ಜ್ಞಾನಿ ವರೇಣ್ಯನ ಆಗಿಬಿಡ್ತಾರೆ. ಆದ್ರಿಂದ ಅದು ಹೆವಿ ಆಗೋದಿಲ್ಲ, ಸಿಂಪಲ್ ಆಗುತ್ತೆ. ಸಿಂಪ್ಲಿಫೈ ಮಾಡಬೇಕಾದ್ರೆ ಸಂಧ್ಯಾ ವಂದನೆ ಮಾಡಿ, ಉಪನಯನ ಮಾಡಿಸಿ, ಸಿಂಪ್ಲಿಫೈ ಆಗಿಬಿಡಿ. ಇದು ಇನ್ನೊಂದು ಕಾರಣ. ಇನ್ನೂ ತುಂಬಾ ಇದೆ, ಪ್ರಸಂಗ ಬಂತು ಅಂತ ಹೇಳ್ಬಿಡ್ತೇನೆ. ಮಕ್ಕಳಿಗೆ ಆರೋಗ್ಯ ಸರಿಯಿಲ್ಲ, ಅವರಲ್ಲೋ ಉಪನಯನ ಮಾಡಿಸಿಬಿಡಿ, ಸಂಧ್ಯಾ ವಂದನೆ ಮಾಡಿಸಿಬಿಡಿ. ಆರೋಗ್ಯ ಪೂರ್ತಿ ಸರಿ ಹೋಗ್ಬಿಡ. ಯಾತಕ್ಕೆ ಗೊತ್ತಾ? ಸೂರ್ಯಾರ್ಗೆ ಕೊಡ್ತಾನಲ್ಲ, ಆರೋಗ್ಯಂ ಭಾಸ್ಕರಾದಿಚ್ಛೆ. ಸೂರ್ಯ ಆರೋಗ್ಯದ ದೇವತೆ, ಎಲ್ಲ ಆರೋಗ್ಯ ಸರಿ ಹೋಗುತ್ತೆ. ನಿಮಗೆ ಗೊತ್ತಿಲ್ಲ, ಒಂದು ಮಿನಿಸ್ಟರ್ಸ್ ನೋಡಿದ್ದೀನಿ ನಾನು, ಅವ್ರಿಗೆ ಮೂರ್ಛೆ ರೋಗ ಬರ್ತಿತ್ತು ಹುಡುಗನಿಗೆ, ಚಿಕ್ಕ ಹುಟ್ಟಿದಾಗಿಂದ ಮೂರ್ಛೆ ರೋಗ. ಅವ್ರಿಗೆ ಏನು ಕೊಟ್ಟರು ವಾಸಿ ಆಗಿದ್ದಿಲ್ಲ. ಉಪನಯನ ಮಾಡಿಸಿದ ಮೇಲೆ ಮತ್ತೆ ಬರಲೇ ಇಲ್ಲ, ಮುಂದೆ ಸಕಾಲಕ್ಕೆ ಮತ್ತೆ ಮೂರ್ಛೆ ರೋಗನೇ ಬರಲಿಲ್ಲ. ಒನ್ಸ್ ಫಾರ್ ಆಲ್ ಗಾನ್. ಎಷ್ಟು ಡಾಕ್ಟ್ರಿ ಆಶ್ಚರ್ಯ ಹೇಗೋಯ್ತು ಅಂತ ಕೇಳಿದ್ರೆ, ನಮ್ಮ ಜನ ಹಾಗಲ್ಲ, ರೋಗ ವಾಸಿ ಆದ್ಮೇಲೆ ಉಪನಯನ ಅಂತಾರೆ, ಉಪನಯನ ಆದ್ಮೇಲೆ ರೋಗ ವಾಸಿ ಅಂತಾರೆ. ಮದುವೆ ಆಗ ಹುಚ್ಚುಬಿಡಲಿಲ್ಲ, ಹುಚ್ಚು ಮದುವೆ ಆಗಲಿ, ಎರಡೂ ಆಗಿಲ್ಲ, ಹಾಗೆ ಮಾಡಬಾರ್ದು. ಉಪನಯನ ಮಾಡಿಸ್ಬಿಡಿ, ರೋಗ ಬರೋದಿಲ್ಲ. ನಮ್ಮ ಜನ ಬುದ್ಧಿವಂತರು, ಮತ್ತೆ ರೋಗ ಇಲ್ಲ ಅದಕ್ಕೆ ಮಾಡೋದಿಲ್ಲ ಅಂದ್ರೆ ತಪ್ಪದು. ರೋಗ ಬರದೇ ಇರಲಿ, ಉಪನಯನ ಮಾಡಿಸಿ, ಯಾವ ರೋಗನು ಬರದಂತೆ ಭಗವಂತ ಕಾಪಾಡ್ತಾನೆ. ಆಯ್ತು. ಇನ್ನು ಅನ್ನದ ಗತಿ ಏನು? ಆದಿತ್ಯ ಜಾಯತೆ ವೃಷ್ಟಿ, ಸೂರ್ಯನಿಂದ ಮಳೆ ಬರುತ್ತೆ, ಅನ್ನ ಬರುತ್ತೆ. ಅಡುಗೆ ಕೊಟ್ಬಿಟ್ರೆ ಅನ್ನ ಬರನೇ ಇಲ್ಲ ಅವನಿಗೆ. 3 ಅಡುಗೆ ಕೊಡ್ಬೇಕು ಅವನು, 3 ಹೊತ್ತು ಕೊಡ್ಬೇಕು, 3 ಅಡುಗೆ. ಯಾತಕ್ಕೆ ಗೊತ್ತಾ? 2 ಊಟ ಒಂದು ತಿಂಡಿ, 2 ಊಟ ಒಂದು ತಿಂಡಿ ಬೇಕು ಅಂದ್ರೆ 3 ಸಂಧ್ಯಾ ವಂದನೆ ಮಾಡಿದ್ರೆ ಎಲ್ಲ ಗ್ಯಾರಂಟಿ. ಅವ್ನು ಹೋಯ್ದು ಸಮುದ್ರದಲ್ಲಿ ಬಿಸಾಕಿದ್ರು ಅವ್ರಿಗೆ ಊಟ ಗ್ಯಾರಂಟಿ. ಶ್ರೀಪಾದರಾಜ ಎಲ್ಲಿ ಹೋದ್ರು ರಾಜಭವನ ಆಗ್ತೈತೆ ಆಗದೆ. ಎಷ್ಟು ಸುಲಭ ಆಯ್ತಲ್ಲ. ಇನ್ನ ನಿಮಗೆ ಗ್ರಹಕಾಟ ಪರಿಹಾರ ಆಗ್ಬೇಕಾ? ಸಂಧ್ಯಾ ವಂದನೆ ಮಾಡಿಸಿ ಸಾಕು. ಗ್ರಹಗಳ ಎಲ್ಲಾ ಗ್ರಹಗಳ ಕಾಟ ಪರಿಹಾರ ಆಗ್ಬೇಕು. ಶನಿ ಕಾಟ ಹೋಗ್ಬೇಕು ಮುಖ್ಯ, ರಾಹು ಕಾಟ ಹೋಗ್ಬೇಕು. ಸೂರ್ಯಾರ್ಗ ಕೊಡಿಸ್ಬಿಡಿ. ಯಾತಕ್ಕೆ? ಸೂರ್ಯ ಗ್ರಹರಾಜ ಅಂದ್ಮೇಲೆ ಸೂರ್ಯ ಹೋದ್ರೆ ಎಲ್ಲ ಓಕೆ, ಹೋದೋಯ್ತಲ್ಲಿ ಅದು ಸರಿ ಹೋಯ್ತು. ಇಲ್ಲಿ ಸಂಸಾರ ಬಂಧನ ಹೋಗ್ಬೇಕಾ? ಸೂರ್ಯ ಅಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ನಾರಾಯಣ ಇದ್ದಾನೆ, ಅಲ್ಲಿಗೆ ದೇವಯೋನ ಪ್ರಚೋದಯ, ಮೋಕ್ಷನೂ ಸಿಕ್ಕಿಬಿಡ್ತದೆ ಮನೆಗೆ. ಅಂದ್ರೆ ಯಹಾಪರ ಎಲ್ಲ ಬೇಕು ಅಂತಿದ್ರೆ ಉಪನಯನ ಮಾಡ್ಬೇಕು, ಸಂಧ್ಯಾನೆ ಮಾಡಿಸ್ಬೇಕು. ಉಪನಯನ ಮಾಡಿಸ್ತಾರೆ, ಸಂಧ್ಯಾನೇ ಮಾಡಿಸೋದಿಲ್ಲ, ಹೋಪ್ಲೆಸ್. ಅದು ಕೆಟ್ಟೋಯ್ತು. ಸ್ಕೂಲ್ಗೆ ಅಡ್ಮಿಷನ್ ಮನೆ ಕರ್ಕೊಂಡ್ಬಿಟ್ರಾಗೋ ಹಾಗೆ ತಪ್ಪದು. ಉಪನಯನ ಮಾಡಿ ಸಂಧ್ಯಾ ಅಂದ್ರೆ ತಪ್ಪದೇ ಮಾಡಿಸಿ, ಅವ್ರು ಹೇಗಿರ್ತಾನೆ ನೋಡಿ ಅಂತ ಹೇಳ್ತಾರೆ. ಇದು ಯಾರು? ಹಲೋ, 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 ಕೆಲಸ ಅಲ್ಲ. ಜೀವನದ ಇಹಾಪರ ಎರಡನ್ನೂ ಉದ್ಧಾರ ಮಾಡತಕ್ಕಂಥ ದೊಡ್ಡ ಸಂಸ್ಕಾರ ಅಂದರೆ ಉಪನಯನ ಸಂಸ್ಕಾರ. ಅದಕ್ಕೆ ಚೀಫ್ ಸಂಸ್ಕಾರಕ್ಕೆ ಇವತ್ತು ನೋ ಪ್ರಿಫರೆನ್ಸ್ ಮಾಡದೇ ಇಲ್ಲ ಜನಗಳು. 30-40 ಹೇಳಿದ. ಹೈದರಾಬಾದ್ಗೆ ಹೋದಾಗ ಒಂದ್ಸಲ ನಮಸ್ಕಾರ ಮಾಡಿದ, ಏನು ಅಂದೆ ಉಪನಯನ ಅಂದ. ನಾನು ನಿಮ್ಮ ಮಗನಿಗಾಂತ ನೋಡ್ತಾ ಇದ್ದೀನಿ ನನಗೆ ಅಂತ ಹೇಳಿದ್ರು. ಬದೀತಾ ಇದ್ದು 30 ದಾಟೋಗಿದೆ ಉಪನಯನ ಅಂತ. ಏನು ಮಾಡ್ಬೇಕು ಅದಕ್ಕೆ, ಎಷ್ಟು ಆವಾಸ ಆಗೋದಿಲ್ಲ, ಹಾಗೆ ಮಾಡಬಾರ್ದು. ಆ ತಂದೆ ತಾಯಿಗಳು ಬೈಬೇಕಾಗ್ತದೆ, ಬಹಳ ತಪ್ಪು. ಸಕಾಲಕ್ಕೆ ಬಾಡಿಸಿ, ನಿಮಗೆ ಆ ಬಾಡಿಸಿದ್ದೇ ಒಂದು ಒಳ್ಳೆ ಯೋಗ ಕೊಡ್ತದೆ. ಈ ಪೋಲಿಯೋನ 50 ಪೋಲಿಯೋ ಡ್ರಾಪ್ಸ್ ಹಾಕಿದ್ರೆ ಏನು ಉಪಯೋಗ? ಅದರಿಂದ ಪೋಲಿಯೋ ಡ್ರಾಪ್ಸ್ ಹಾಕುವಾಗ ಏಜಲ್ಲಿ ಹಾಕಬೇಕು, ಚಿಕ್ಕ ಮಕ್ಕಳಿಗೆ ಹಾಕಿದ್ರೆ ಕಾಪಾಡ್ತದೆ. ಇವಾಗ ಯಾವುದೋ ವಯಸ್ಸಿಗೆ ಏನು ಉಪಯೋಗ? ಅದರಿಂದ ಒಂದು ಮಜ್ಜಿಗೆ ಥರ ಲೇಟ್ ಆದರೆ ಸಿಟ್ಟು ಬರ್ತದೆ, ನಮಗೆ ಸಾರು ಹುಡಿ ಬರೋವಾಗ ಸಿಟ್ಟು ಬಂದ್ಬಿಡ್ತದೆ. ಉಗ್ರೆ ಲೇಟ್ ಆದರೆ ಭಾರಿ ಖುಷಿ ಆಗ್ತದೆ, ಏನು ಅನ್ಯಾಯ ಅದಕ್ಕೆ? ಇನ್ನೂ ಸಾರು ಬರಲಿಲ್ಲ, ಇನ್ನೂ ಮಜ್ಜಿಗೆ ಬರಲಿಲ್ಲ ಅಂತ ಓಡಾಡ್ತಿರ್ತಾನೆ, ಇನ್ನು ಉಗ್ರೇನೇನು ಮಾಡಿಲ್ಲ ಅಂತ ಯಾರು ಕಂಡ್ಕೊಳ್ಳಲಿಲ್ಲ. ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯಮದೇವರು ಬೇರೆ ಕೇಳೋದಿಲ್ವಂತೆ, ಕಾಲೇ ಅದಾತ ಪಿತಾ ವಾಚ್ಯ. ಯಾತಕ್ಕೆ ಸಕಾಲಕ್ಕೆ ಮಕ್ಕಳು ಉಪನಯನ ಮಾಡಲಿಲ್ಲ ಅಂತ ಕೇಳ್ತಾರಂತೆ ಯಮದೇವರು. ಮಗನಿಗೆ ಉಪನಯನ ಯಾಕೆ ಮಾಡಲಿಲ್ಲ, ಮಗನಿಗೆ ವಿವಾಹ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ ಯಮದೇವರು. ಕೇಳೋ ಪ್ರಶ್ನೆ ಇದು. ಅದಕ್ಕೆಲ್ಲ ಉತ್ತರ ಇರಬೇಕಾದ್ರೆ ಉಪನಯನ ಸರಿಯಾಗಿ ಮಾಡಬೇಕು ಮತ್ತು ಗಾಯತ್ರಿ ಮಂತ್ರ ಹೇಳ್ಕೊಡಬೇಕು, ಸದ್ಯ ಕ್ರಮಬದ್ಧವಾಗಿ ಹೇಳ್ಕೊಡಬೇಕು. ಯಾವುದೇ ಕಾರಣದಿಂದ ಮುಂದೆ ಅವನಿಗೆ ಅದು ಹಾಳಾಗೋ ಪ್ರಸಂಗ ಜೀವನದಲ್ಲಿ ಬರೋದೇ ಇಲ್ಲ. ಅದು ಬಿಟ್ಟಿದ್ದಕ್ಕೆ ಏನಾಗಿದೆ, ಧರ್ಮ ತಪ್ಪಿ ಹೋಗ್ತಾರೆ, ಇಂಟರ್ಕ್ಯಾಸ್ಟ್ ಮ್ಯಾರೇಜು, 100 ದೋಷಗಳು ಶುರುವಾಗ ಅಂತ ಅವಕಾಶ ಸಿಗಬಾರ್ದು. ಬ್ರಾಹ್ಮಣ್ಯದ ಕಲ್ಪನೆ ಇಲ್ಲದೆ ಹೋದರೆ ಯಾರಾದರೂ ಏನಂತ ಅನಿಸ್ಬಿಡ್ತದೆ ಆಮೇಲೆ, ಹಾಗಾಗಬಾರ್ದು. ಅದನ್ನು ಮಾಡಬೇಕು. ಇವತ್ತಿನ ದಿವಸ ರಾಘವೇಂದ್ರ ರಾಯರು ತಮ್ಮ ಮೊಮ್ಮಗನ ಉಪನಯನವನ್ನು ಸಕಾಲದಲ್ಲಿ ಮಾಡ್ತಿದ್ದಾರೆ, ಒಂದು. ಮತ್ತು ಒಳ್ಳೆ ಕ್ಷೇತ್ರ ಎಲ್ಲ ಕ್ಲಬ್ಬಲ್ಲಿ ಉಪನಯನ ಪಂಚಿತಾಯ ಬಿಡುತ್ತದೆ. ಆಮೇಲೆ ನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ಎಲ್ಲ ಯತಿಗಳ ಗುರುಗಳ ಸನ್ನಿಧಾನ ಇರೋ ಜಾಗ. ನರಸಿಂಹದೇವರು ವಿಘ್ನ ಪರಿಹಾರ ಮಾಡ್ತಕ್ಕಂಥ ಭಗವದ್ ರೂಪ ಅಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆ ವಿಶೇಷವಾಗಿ ಚೈತ್ರ ಮಾಸದ ದ್ವಿತೀಯ ದಿವಸ, ಒಳ್ಳೆ ಅಧ್ಯಯನಕ್ಕೆ ಯೋಗ್ಯವಾದ ದಿವಸ. ಎಲ್ಲ ವೈಷ್ಣವ ಬ್ರಾಹ್ಮಣ ಸೇರಿಕೊಂಡಿದ್ದಾರೆ, ತುಂಬಾ ಜನ ಏಕಾಶ ಉಪವಾಸ ಮಾಡೋರಿದ್ದಾರೆ, ಇದರಲ್ಲಿ ಚಾತುರ್ಮಾಸ್ಯ ಮಾಡೋರಿದ್ದಾರೆ. ಒಬ್ಬ ವೈಷ್ಣವ ಸಿಗೋರು ಕಷ್ಟ ಸರ್ 100. ಮತ್ತು 100 ಜನ ವೈಷ್ಣವರ ಸನ್ನಿಧಾನ, ಪರಮಪೂಜ್ಯ ಶ್ರೀಪಾದಂಗಳ ಉತ್ತರಾದಿ ಮಠಾಧೀಶರ ದಿವ್ಯ ಕ್ಷೇತ್ರ, ಇದು ಸತ್ಯಾಪತೀರ್ಥರ ದಿವ್ಯ ಕ್ಷೇತ್ರ, ಅವರೆಲ್ಲರ ಅನುಗ್ರಹ, ವೈಷ್ಣವರ ಆಶೀರ್ವಾದ ಎಲ್ಲ ಸೇರಿಕೊಂಡಿದೆ. ಜೊತೆಗೆ ಗೀತಾ ತಾತ್ಪರ್ಯದ ಮಂಗಳ ಕಾರ್ಯಕ್ರಮ ಜೊತೆ ಮಾಡಿರೋದ್ರಿಂದ ಭಾರಿ ಶ್ರೇಷ್ಠ ಇದೆ. ನಿಮಗೆ ಆಶ್ಚರ್ಯ ಅಂದರೆ, ಹುಡುಗನ ತಂದೆ ನಮ್ಮ ವಿಜಯ ಭರದ್ವಾಜ್ ಅವರು ವಿಖ್ಯಾತ ಇಂಟರ್ನ್ಯಾಷನಲ್ ಟ್ರೇಡ್ ಪ್ಲೇಯರ್ ಅವರು, ಗೊತ್ತಾಯ್ತಾ? ಟೆಸ್ಟ್ ಮ್ಯಾಚ್ ಎಲ್ಲ ಮ್ಯಾಚಲ್ಲೂ ಆಡಿದ್ದಾರೆ. ಆದರೆ ಅವ್ರ ಧರ್ಮ ಬಿಟ್ಟಿಲ್ಲ, ಭಾಳ ಜನ ಗೊತ್ತಿಲ್ಲ, ಗೊತ್ತಿ ಸುಮ್ಮನೆ ಎಲ್ಲ ಹೋಗಿ ಹೋಟ್ಲಿಗೆ ಹೋಗ್ಕೊಂಡ್ಬಿಡ್ತಾರೆ, ಹೋಗ್ಬಿಟ್ಟು ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ತಂದುಬಿಡ್ತಾರೆ. ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಆಗಿ ಕೂಡ ಸಂಧ್ಯಾವನ್ನೇ ಗೋಪಿಚಂದ್ರ ಆಗಿಬಿಟ್ಟರೆ ಮಾಡಿದವರು ಒಬ್ಬರೇ ಒಬ್ಬರು ಅಂದರೆ ವಿಜಯ ಭಾರದ್ವಾಜ್. ಅದು ಹೆಸರು ಸುಮ್ಮನೆ ಬ್ರಾಹ್ಮಣ ಅಂತ ಹೇಳ್ಕೊತಾರೆ, ಹೆಸರು ಮಾಧ್ವ ಅಂತ ಹೇಳ್ಕೊತಾರೆ, ಹಾಗಲ್ಲ. ಮತ್ತು ಸಿದ್ಧ ಅಂತ ನಂಬ್ಕೊಂಡು ಬಿಟ್ಟು ನಿತ್ಯ ಸಂಧ್ಯಾ ವಂದನೆ ಪೂಜೆ ಆಚಾರ ಶಾರಿ ಭಾರ ಗೌರವ ಶಾಸ್ತ್ರದ ಬಗ್ಗೆ ಅವರಿಗೆ. ಮಧು ವಿಜಯಾದಿಗಳ ಶ್ರವಣ ಪ್ರವಚನ ಸಿಕ್ಕಾಬಿಟ್ಟು ಪ್ರವಚನ ಕೇಳ್ತಿರ್ತಾರೆ, ಅದರಲ್ಲೇ ಇದ್ದು ಮಾಡೋದು ಅಂದರೆ ಭಾರಿ ಕಷ್ಟ. ಅದನ್ನು ನಿಜವಾಗಲೂ ಹೆಮ್ಮೆ ಪಡಬೇಕು. ಇವತ್ತು ಯಾವ ಡಿಪಾರ್ಟ್ಮೆಂಟ್ ಇದ್ರೂ ಮಾತ್ರ ಹೆಮ್ಮೆ ಪಡೋಣ, ಪ್ಲಸ್ ಮಾಧ್ವರಾಗಿರ್ಬೇಕು. ಆರಿತಿರತಕ್ಕಂಥವ್ರು ವಿಜಯ ಭಾರದ್ವಾಜ ಆದ್ದರಿಂದ ದೇವರವರ ಜನ್ಮಾಂತರ ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ. ಅದೇ ದೀಕ್ಷೆ ಇಟ್ಕೊಂಡು ಮನೆಗೆ ಸರಿಯಾಗಿ ಉಪನಯನ ಮಾಡ್ತಾ ಇದ್ದಾರೆ. ಆದ್ದರಿಂದ ಉಪನಯನ ಏನೋ ಕ್ಯಾಜುವಲ್ ಉಪನಯನ ಅಲ್ಲ, ಇದು ನಿಜವಾದ ಅರ್ಥದಲ್ಲಿ ಒಳ್ಳೆ ಉಪನಯನ ಮಾಡ್ತಾ ಇರೋದ್ರಿಂದನೇ ಇಂಥ ಕಾರ್ಯಕ್ಕೆ ದೇವರು ಅನುಗ್ರಹ ಮಾಡಿದ್ದಾರೆ. ಇಲ್ಲದೆ ಹೋದ್ರೆ ಈ ರೀತಿ ಯೋಗ ಕೂಡಿ ಬರೋದಿಲ್ಲ. ಇವತ್ತು ಆ ರೀತಿ ಕೂಡಿ ಬಂದಿರೋ ಯೋಗ ಇನ್ನೂ ಚೆನ್ನಾಗಿ ನಡೀಲಿ. ಇವತ್ತು ಮಗನ ಉಪನಯನ ಸಮಾರಂಭಕ್ಕೆ ಈ ರೀತಿ ಮಾಡಿದ ಹಾಗೆ ನಮ್ಮ ಮಗ ನಾಳೆ ಇವತ್ತು ತತ್ವಪ್ರಕಾಶಿಕ ಓದ್ತಾನೆ, ಸುಧಾ ಓದ್ತಾನೆ ಅಂತ ಹೇಳೋ ರೀತಿಯಲ್ಲೂ ಕೂಡ ಮಾಡೋಕ್ಕಾಗಬೇಕು. ಇವತ್ತು ಮಧುವಿಜಯದ ಮಗನ ಮಾಡ್ತಿದ್ದಾರೆ ನಮ್ಮ ಹುಡುಗ ಅಂತ ಕರೆದ್ರೆ ಇನ್ನೂ ಭಾರಿ ಖುಷಿ ಆಗ್ತದೆ. ಆ ರೀತಿ ಮಾಡಲಿ. ಅಂಥ ಸಾಮರ್ಥ್ಯ, ಅಂಥ ವಾತಾವರಣ ಬೆಂಗಳೂರಲ್ಲೇ ಅಂಥ ಒಳ್ಳೆ ರೀತಿಯ ಅವಕಾಶ ಇದೆ, ಅದು ನಡೀಲಿ ಅಂತ ಹೇಳ್ತಾ ಎಲ್ಲ ರೀತಿಯಾದ ವಿಶೇಷವಾದ ಅನುಗ್ರಹವನ್ನು ದೇವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಷ್ಟು ವರ್ಷದ ಪಾಠ ಕೇಳಿದಂಥ ತಮ್ಮೆಲ್ಲರಿಗೂ ದೇವರು ಅನುಗ್ರಹ ಮಾಡಲಿ ಅಂತ ಕೇಳ್ತಾ, ಆಚಾರ್ಯರಂಥದ್ದು ಮಂಗಳಾನವಾದ ಸಂಕ್ಷಿಪ್ತ ಅಷ್ಟೇ, ಹೆಚ್ಚೇನೇ ಇಲ್ಲ. ಅದನ್ನು ಯಥಾಮತಿ ಕೃಷ್ಣಾರ್ಪಣ ಅರ್ಪಿಸಿದ್ದೇನೆ. ಶ್ರೀ ಕೃಷ್ಣಾರ್ಪಣ ಮಸ್ತ್ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ಆನಂದತೀರ್ಥವರದೇ ದಾನವಾರಣ್ಯ ಪಾವಕೇ ಶ್ರೀನಿವಾಸೇಷ್ಟು ದೇವ.